ಎಲ್ಲರಿಗೂ ಕೂಡ ಎಲ್ಲ ಕಾಲ ಒಂದೇ ಕಾಲಕ್ಕೆ ಭಗವಂತನ ಎಲ್ಲ ರೂಪಗಳ ಚಿಂತನೆ ಅಸಾಧ್ಯ, ಅಥವಾ ಒಂದು ರೂಪದ ಸಮಗ್ರ ಚಿಂತನೆ ಕೂಡ ಅಸಾಧ್ಯ ಅಂತನಿಸಿದರೆ ಅವರು ಒಂದೊಂದು ಅವಯವಾದರೂ ಚಿಂತನೆ ಮಾಡ್ತಾರೆ. ದೇವರ ಬರೀ ಪಾದ, ಬರೀ ತೊಡೆಗಳು, ಬರೀ ಉದರ, ಬರೀ ವಕ್ಷಸ್ಥಳ, ಬರೀ ಕಂಠ, ಈ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳೋದಕ್ಕೆ ಹೊರಟು ಅದನ್ನು ಹೇಳ್ತಾ ಇದ್ದ. ಅಪಾದ ಮೌಲ್ಯ ಪರ್ಯಂತ ವರ್ಣನೆ ಮಾಡ್ತಾರೆ. ಅದು ದೊಡ್ಡವರನ್ನು ವರ್ಣನೆ ಮಾಡಕ್ಕೆ ಯಾವಾಗಲೂ ಏನು ಮಾಡಬೇಕು, ಅಪಾದ ಮೌಲ್ಯ ಪರ್ಯಂತ ಮಾಡಬೇಕು, ಪಾದದಿಂದ ಶಿರಸ್ಸಿನವರೆಗೆ ಮಾಡಬೇಕು. ಚಿಕ್ಕವ್ರನ್ನ ವರ್ಣನೆ ಮಾಡಬೇಕಾದ್ರೆ ತಲೆಯಿಂದ ವರ್ಣನೆ ಮಾಡಬೇಕು, ಇದು ಪದ್ಧತಿ. ಅದಕ್ಕೋಸ್ಕರ ದೊಡ್ಡವರು ವರ್ಣನೆ ಮಾಡತಕ್ಕಂಥ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಮೊದಲು ಪಾದದಿಂದ ಪ್ರಾರಂಭ ಮಾಡಬೇಕು. ಅದಕ್ಕೆ ದೇವರ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಮೊದಲು ದೊಡ್ಡವ್ರನ್ನ ಬಂದು ಬಹಳ ಎತ್ತರ ಇರೋ ಪಾದಸ್ಥಾನ ಫಸ್ಟ್ ಕಾಣೋದು, ಪಾದನೇ ಫಸ್ಟ್ ಕಾಣು. ಚಿಕ್ಕವರಿಗೆ ಬರಲು ತಲೆ ಕಾಣಿಸೋದು, ನಮಸ್ಕಾರ ಮಾಡಿದ ತಲೆ ಇಡ್ತಾರೆ, ಇವರು ಕೈ ಇಡಬೇಕು. ಆ ಅರ್ಥದೊಳಗೆ ಸಂಚಿಂತಯಿ ಭಗವತಃ ಚರಣಾರವಿಂದಂ, ಭಗವತಃ ಚರಣಾರವಿಂದಂ ಸಂಚಿಂತಯಿ, ಭಗವಂತನ ಚರಣ ಕಮಲವನ್ನು, ಅರವಿಂದ ಅಂದರೆ ಕಮಲ, ಅರವಿಂದವನ್ನು ಕಮಲವನ್ನು ಸಂಚಿಂತಯಿ ಚೆನ್ನಾಗಿ ಚಿಂತಿಸಬೇಕು, ಧ್ಯಾನಿಸಬೇಕು ಅಂತ. ಭಗವಂತನ ಪಾದ ಹೇಗಿದೆ, ಆ ಲಕ್ಷಣಗಳಿವೆ ಪಾದಕ್ಕೆ. ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ಆಢ್ಯಂ ಕೂಡಿದ ಧನಾಢ್ಯ ಗುಣಾಢ್ಯ ಇದ್ದ ಹಾಗೆ ಲಾಂಛನಾಢ್ಯ ಲಾಂಛನ ಲಕ್ಷಣ, ಲಕ್ಷಣಗಳಿಂದ ಕೂಡಿರತಕ್ಕಂತಹ ಯಾವ ಲಕ್ಷಣಗಳು, ವಜ್ರ ಅಂಕುಶ ಧ್ವಜ ಸರೋರುಹ, ವಜ್ರ ಚಿಹ್ನೆ, ಅಂಕುಶ ಅಂದ್ರೆ ಆನೆ ಹಾಕ್ತಕ್ಕಂಥ ಅಂಕುಶ ಆ ಚಿಹ್ನೆ, ಧ್ವಜದ ಚಿಹ್ನೆ, ಸರೋರುಹ ಅಂದ್ರೆ ಕಮಲ ಚಿಹ್ನೆ. ಈ ಚಿಹ್ನೆಗಳನ್ನು ಹೊಂದಿರತಕ್ಕಂಥದ್ದು ಭಗವಂತನ ಪಾದದ ಲಕ್ಷಣ. ಇದು ಎಲ್ಲರ ಪಾದದಲ್ಲಿ ಗುರುತುಗಳಿರೋದು, ದೇವರ ಪಾದದಲ್ಲಿ ಮಾತ್ರ ಇರತಕ್ಕಂಥ ಗುರುತುಗಳು. ವಿಷ್ಣು ಪಾದಕ್ಕೆ ಅಲಂಕಾರ ಮಾಡಬೇಕಾದ್ರೆ ಇದೆಲ್ಲ ಹಾಕಿರ್ತಾರೆ ಗಯಾದಲ್ಲಿ. ಕುತ್ತುಂಗ ರಕ್ತ ವಿಲಸನ್ ನಖ ಚಕ್ರವಾಲ ಜ್ಯೋತ್ನಾಭಿ ಆಹತ ಮಹತ್ ಹೃದಯಾಂಧಕಾರಂ. ಇನ್ನೆಂಥದ್ದು ಉತ್ತುಂಗ ರಕ್ತ ವಿಲಸನ್, ಉತ್ತುಂಗವಾಗಿರತಕ್ಕಂತಹ ಅದು ಉನ್ನತವಾಗಿರತಕ್ಕಂತಹ ರಕ್ತ ಕೆಂಪು ಬಣ್ಣದಿಂದ ವಿಲಸನ್ ಪಡೆಯತಕ್ಕಂತಹ ನಖಚಕ್ರವಾಲ ಉಗುರುಗಳು ಅಂತಕ್ಕಂತಹ ಚಂದ್ರನ ಜ್ಯೋತ್ನ ಬೆಳದೆಂಗಳಿನಿಂದ ಆಹತ ಮಹತ್ ಹೃದಯಾಂಧಕಾರಂ, ನಮ್ಮ ಹೃದಯದೊಳಗಿನ ದೊಡ್ಡ ಕತ್ತಲೆಯನ್ನು ಪರಿಹರಿಸತಕ್ಕಂತಹ, ಇದು ದೇವರ ಪಾದದ ಲಕ್ಷಣ. ಅದನ್ನೇ ಆಚಾರ್ಯರು ವೃತ್ತಮಶ್ಚಮನೆ ಅರ್ಕಾಭಂ ದೀಪತೆ ಪಾದಪಂಕಜಂ ಅಂತ ಹೇಳಿದ್ದ. ದ್ವಾದಶ ಸ್ತೋತ್ರದ 12 ಶ್ಲೋಕಗಳು ಕೂಡ ಇಲ್ಲಿ 12 ಶ್ಲೋಕಗಳಿಗೆ ಒಟ್ಟು ತಾತ್ಪರ್ಯ ಇರಾಗಿ. ದ್ವಾದಶ ಸ್ತೋತ್ರ ಮೊದಲನೇ ಅಧ್ಯಾಯ ಪೂರ್ತಿ ಕಪಿಲರೂಪ ಧ್ಯಾನ, ಕಪಿಲರೂಪ ಭಗವಂತ ಉಪದೇಶ ಮಾಡಿರ್ತಕ್ಕಂತಹ ಧ್ಯಾನ ಪ್ರಕ್ರಿಯೆ ವಿವರಣೆ. ಇದು ವಿಸ್ತಾರವಾಗಿದೆ, ಚಿಕ್ಕದಾಗಿದೆ. ನಮಾಮಿ ನಿಖಿಲಾಧೀಶ ಕಿರೀಟಾಕೃಷ್ಟ ಪೀಠವತ್ ಉತ್ತಮ ಶವನೇ ಅರ್ಕಾಭಂ ದ್ವಿಪದೇ ಪಾದಪಂಕಜಂ ಚರಣಾರವಿಂದಂ, ಪಾದಪಂಕಜ ಚರಣಾರವಿಂದ ಎಲ್ಲ ಪದಗಳಲ್ಲೂ ಸಂಪೂರ್ಣ ಸಾಮ್ಯ ಇದೆ. ಮುಂದೆ ಪಾದದ ವೈಶಿಷ್ಟ್ಯ ಏನು ಅಂದರೆ, ಯತ್ ಶೌಚ ನಿಸ್ತೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ತಿ ಅಧಿಧೃತೇನ ಶಿವ ಶಿವ ಅಭೂ ಧ್ಯಾತುರ್ಮನಃಶಮನಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಃ ಚರಣಾರವಿಂದಂ. ಯತ್ ಶೌಚ, ಯತ್ ಅಂದರೆ ಪಾದದ ಕಂಟಿನ್ಯೂಯೇಷನ್, ಇದು ಪ್ರಣವನು. ಯತ್ ಯಾವ ಪಾದದ ಶೌಚ ತೊಳೆದಂತಹ, ತೊಳೆದಾಗ ನಿಸ್ತೃತ ಹೊರಹೊಮ್ಮಿದಂತಹ ಸರಿತ್ ಪ್ರವರ ಉದಕೇನ, ಸರಿತ್ ಅಂದರೆ ನದಿ, ಸರಿತ್ ಪ್ರವರ ಅಂದರೆ ಸರ್ವಶ್ರೇಷ್ಠವಾದ ನದಿ ಗಂಗಾನದಿ, ಗಂಗಾನದಿಯ ಉದಕೇನ ನೀರಿನಿಂದ ಅದು ಗಂಗೋದಕದಿಂದ ಉಂಟಾದಂತಹ ತೀರ್ಥೇನ ತೀರ್ಥದಿಂದಾಗಿ ಅದನ್ನು ಮೂರ್ಧ್ನಿ ತಲೆಯ ಮೇಲೆ ಅಧಿಧೃತೇನ ಧರಿಸಿಕೊಂಡಿದ್ದರಿಂದಾಗಿ ಶಿವ ಶಿವ ಅಭು, ಶಿವನಿಗೆ ಶಿವ ಅನ್ನ ಹೆಸರು ಬಂತು. ಶಿವ ಅಂದರೆ ಮಂಗಳ ಅಂತ, ಮಂಗಳಕರವಾದ ಹೆಸರು ಶಿವನಿಗೆ ಯಾತಕ್ಕೆ ಬಂತು ಅಂತ ಕೇಳಿದರೆ ತಲೆ ಮೇಲೆ ಗಂಗೋದಕ ಹಾಕಿಕೊಂಡಿರೋದಕ್ಕೆ. ಮೇಲೂರು ರುದ್ರದೇವರು ಹೇಗಿದ್ದಾರೆ, ರುದ್ರಭೂಮಿಯಲ್ಲಿ ವಾಸ, ಗೊತ್ತಾಯ್ತಾ, ವೈ ಭಸ್ಮಾದಿಗಳ ಧಾರಣೆ, ಕಪಾಲಗಳನ್ನು ಧರಿಸಿರು, ನಾಗಗಳನ್ನು ಹಾಕಿಕೊಂಡ್ರು, ಎಲ್ಲ ನೋಡಿದ ಎಂಥದ್ದೆವಲ್ಲ ಕೂಡ ಎಲ್ಲ ಮಾಡ್ತಕ್ಕಂಥ ವಿಚಾರಗಳು. ಆದರೆ ಅವ್ರ ಮಡಿ ಹತ್ತಕ್ಕಾದರೂ ಗಂಗೋದಕ ತಲೆ ಮೇಲೆ ಇರೋದ್ರೆ ಮಡಿ ಆಯಿತು, ಸ್ನಾನ ಮಾಡಿದ ತಕ್ಷಣ ಶುದ್ಧರಾಗ್ತಾರೋ, ತಲೆ ಮೇಲೆ ಯಾವಾಗಲೂ ಗಂಗೋದಕ ಇರೋದರಿಂದ ಶಿವ ಶಿವೋಭು ಅಂದರೆ ಶಿವನ ಶಿವತ್ವಕ್ಕೆ ಕಾರಣ ಏನು, ವಿಷ್ಣುಪಾದೋದಕ ಧಾರಣೆ, ಅದಕ್ಕೆ ಗಂಗಾಧಾರ. ಅದರಿಂದನೇ ಆತ ವಿಶೇಷವಾಗಿ ಶಿವ ಅನ್ನು ವರ್ಣನೆ ಮಾಡ್ತಾ ಗಂಗೋದಕದ ಮಹಾತ್ಯವನ್ನು ಹೇಳ್ತಾರೆ. ಸರಿತ್ ಅಂದರೆ ನದಿ, ಸರಿತ್ ಪ್ರವರ ಅಂದರೆ ಶ್ರೇಷ್ಠ, ಸರ್ವ ಪ್ರವರ ಅಂದರೆ ಶ್ರೇಷ್ಠ, ವರ ಶ್ರೇಷ್ಠ, ಪ್ರವರ ಸರ್ವಶ್ರೇಷ್ಠ, ಸರ್ವಶ್ರೇಷ್ಠವಾದ ನದಿ, ನದಿಯಲ್ಲಿ ಗಂಗಾ ನದಿ ಶ್ರೇಷ್ಠ. ನ ಗಂಗಾ ಸದೃಶಂ ತೀರ್ಥಂ, ನ ವಿಷ್ಣು ಸದೃಶಂ ದೈವಂ, ನ ಮೋಕ್ಷ ಸದೃಶಂ ಸುಖಂ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಕೋಟ್ ಮಾಡಿರ್ತಕ್ಕಂಥ ಪುರಾಣ ವಾಕ್ಯ. ಅಂತಹ ಶ್ರೇಷ್ಠ ನದಿಯ ಉದಕದಿಂದ ಪರಮಾತ್ಮರ ಪಾದ ತೊಳೆದರಿಂದ ಹುಟ್ಟಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ನದಿಯ ಉದಕವನ್ನು ತಲೆ ಮೇಲೆ ಧರಿಸಿದ್ದರಿಂದಾಗಿ ಶಿವ ಶಿವ ರುದ್ರದೇವರು ಶಿವ ಮಂಗಳ ಎನಿಸಿದ್ದಾರೆ. ಧ್ಯಾತುರ್ ಮನಶ್ಚಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚರಂ ಭಗವತ ಚರಣಾರವಿಂದಂ. ಕಂಟಿನ್ಯೂಯೇಷನ್. ಇನ್ನೇನಿದು ಧ್ಯಾತು, ಧ್ಯಾನ ಮಾಡತಕ್ಕಂಥವರ ಮನಶ್ಚಮಲ ಶೈಲ ನಿಸೃಷ್ಟ ವಜ್ರಂ. ಶಮಲ ಅಂದರೆ ಪಾಪ. ಧ್ಯಾತು ಧ್ಯಾನ ಮಾಡತಕ್ಕಂಥವರ ಮನಃ ಶಮಲ, ಮನಸ್ಸಿನೊಳಗಿನ ದೋಷಗಳನ್ನು ಪಾಪಗಳನ್ನು, ಪಾಪಗಳು ಅಂತಕ್ಕಂಥ ಶೈಲ ಬೆಟ್ಟಗಳನ್ನು ನಿಸೃಷ್ಟಂ ವಜ್ರಂ, ಪುಡಿ ಮಾಡತಕ್ಕಂಥ ವಜ್ರಾಯುಧ. ರಾಯರ ಬಗ್ಗೆ ಹೇಳ್ತಾರೆ, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ. ಇಂಥ ಪರಮಾತ್ಮನ ಈ ಪಾದಗಳು ಹೇಗಿವೆ ಅಂತ ಕೇಳಿದರೆ, ಧ್ಯಾನ ಮಾಡ್ತಿರ್ಲಿಕ್ಕೇನೆ ಮನಸ್ಸಿನೊಳಗಿರತಕ್ಕಂತಹ ಪಾಪ ಎಂಬ ಬೆಟ್ಟಗಳು ಈ ವಜ್ರದಿಂದ ಪುಡಿಯಾಗಿ ಹೋಗುತ್ತೆ ಅಂತ ಹೇಳಿ. ಪರಮಾತ್ಮನ ಪಾದಧ್ಯಾನದಿಂದ ಪಾಪ ಪರಿಹಾರ, ಅದು ಮುಖ್ಯವಾದ ಫಲಶ್ರುತಿ. ಅದಕ್ಕೆ ವಜ್ರಾಯುಧವಾಗಿರತಕ್ಕಂತಹ ಧಾತುರ್ಮನಶೈಲ ನಿಸೃಷ್ಟ ಶಬಲ ಶೈಲ ನಿಸೃಷ್ಟ ವಜ್ರಂ, ಅಂತಹ ಪರಮಾತ್ಮನ ಭಗವತಃ ಚರಣಾರವಿಂದಂ ಚಿರಂ ಧ್ಯಾಯ. ಚಿರಂ ಬಹಳ ಧ್ಯಾನ ಮಾಡಬೇಕು. ಪರಮಾತ್ಮನ ಪಾದಕಮಲವನ್ನು ಬಹಳ ಕಾಲ ಧ್ಯಾನ ಮಾಡಬೇಕು. ಪಾದಾರವಿಂದದ ವರ್ಣನೆಯ ಮುಂದಿನ ಭಾಗ, ಮುಂದುವರಿದ ಭಾಗ. ಶೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧನಿಧೃತೇನ ಶಿವ ಶಿವ ಅಭೂತ್. ಧ್ಯಾತುರ್ಮನ ಶಮಲ ಶೈಲ ನಿಸೃಷ್ಟ ವಚಿರಂ ಧ್ಯಾಯೇಚ್ಚಿರಂ ಭಗವತ ಚರಣಾರವಿಂದ. ಊರೂ ಸುಪರ್ಣ ಭುಜಯೋ ಅಧಿಶೋಭಮಾನೋ ಓಜೋದಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾರಂಭಿ ಪೀತವರ ವಾಸತಿ ವರ್ತಮಾನ ಕಾಂಜೀಕಲಾಪ ಪರಿರಂಭಿ ನಿತಂಬ ಮಂಬಾ. ಈಗ ಪರಮಾತ್ಮನ ತೊಡೆಗಳನ್ನು ಧ್ಯಾನ ಮಾಡೋದನ್ನು ಹೇಳಿದ್ದಾರೆ. ಪರಮಾತ್ಮನ ತೊಡೆಗಳು ಹೇಗಿವೆ ಅಂದರೆ, ಊರು ಊರು ಅಂದರೆ ಎರಡು ತೊಡೆಗಳು. ಆ ದುರ್ಯೋಧನ ತೊಡೆ ಮರದ ಊರು ಹಂಗ ಅಂತ ಕರೀತಾರಲ್ಲ. ಊರು ಕನ್ನಡದಲ್ಲಿ ಊರು ಬೇರೆ, ಮತ್ತೆ ಕನ್ನಡದ ಊರು ಬೇರೆ, ಸಂಸ್ಕೃತದ ಊರು ಬೇರೆ. ಊರು ಊರು ಧ್ಯಾಯೆ, ಪರಮಾತ್ಮನ ಎರಡು ತೊಡೆಗಳನ್ನು ಧ್ಯಾನಿಸಬೇಕು. ಸುಪರ್ಣ ಇದ್ರಲ್ಲಿ ಬಂತಲ್ಲ, ಊರು ಬ್ರಾಹ್ಮಣೋಶ್ಯ ಮುಖಮಾಸಿ ಬಾಹು ರಾಜನ್ಯ ಕೃತ ಊರು ತದಸ್ಥೆ ಯದ್ವೈಶ್ಯ. ಪುರುಷ ಸೂಕ್ತದೊಳಗೆ ಊರು ತದಸ್ಥೆ ಯದ್ವೈಶ್ಯ. ವೈಶ್ಯ ಜಾತಿ ಎಲ್ಲಿಂದ ಹುಟ್ಟಿತು? ಪರಮಾತ್ಮನ ತೊಡೆಗಳಿಂದ ಹುಟ್ಟಿತು ಅಂತ ಪುರುಷ ಸೂಕ್ತ. ಅದಕ್ಕೆ ಊರು ಅಂತ ಪದ ಜ್ಞಾಪಕಗೊಂಡಿರೋದು. ಪರಮಾತ್ಮ ಎರಡೂ ತೊಡೆಗಳನ್ನು ಧ್ಯಾನಿಸಬೇಕು. ಸುಪರ್ಣ ಭುಜಯೋಹೋ ಅಧಿಶೋಭಮಾನವು. ಸುಪರ್ಣ ಅಂದರೆ ಗರುಡ, ಗರುಡರ ಭುಜದ ಮೇಲೆ ಅಧಿಶೋಭಮಾನವು ಹೊಳಿತ ಕಂಗೊಳಿಸತಕ್ಕಂತಹ. ಓಜೋ ನಿಧಿ ಓಜಸ್ಸಿನಿಂದ, ಓಜಸ್ಸಿರ ಓಜಸ್ತೇಜೋದಿತಿಧರ ಕೃಷ್ಣಸಹಸ್ರನ. ಓಜಸ್ ಅಂದರೆ ಅಸಾಧಾರಣವಾದಂತಹ ಕಾಂತಿ ವಿಶೇಷ. ಅದರಿಂದ ಓಜೋ ನಿಧಿ, ಓಜಸ್ಸಿಗೆ ನಿಧಿ ಅಂತಿರತಕ್ಕಂತಹ ದ್ವಿವಚರ ಅದೆಲ್ಲ ಕೂಡ. ಸ್ವತಸಿಕಾ ಕುಸುಮಾವಭಾಸವು, ಅತಸಿಕಾ ಕುಸುಮ ಅಗಸ, ಅತಸಿ ಅಂದರೆ ಅಗಸಿ, ಅಗಸಿ ಹೂವಿನಂತೆ, ಅಗಸಿ ಕುಸುಮ ಅಂದರೆ ಹೂವು, ಅದರಂತೆ ಅವಭಾಸವು ಕಂಗೊಳಿಸತಕ್ಕಂತಹ. ವ್ಯಾಲಂಬಿ ಪೀತವರ ವಾಸಸಿ ವರ್ತಮಾನ ಕಾಂಚೀಕಲಾಪ ಪರಿರಂಭಿ ನಿತಂಬ ಮಂಬ. ಇನ್ನು ಹೇಗಿದೆ? ವ್ಯಾಲಂಬಿ ಪೀತವರ ವಾಸಸಿ, ವ್ಯಾಲಂಬಿ ಅಂದರೆ ಇಳಿಬಿದ್ದಿರತಕ್ಕಂತಹ, ಪೀತವರ ವಾಸಸಿ ಪೀತಾಂಬರ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತೆ ಬೀಸಿತು. ನಿತಂಬ ಪದನು ಇಲ್ಲೇ ಇದೆ. ವ್ಯಾಲಂಬಿ ಪೀತವರ ವಾಸಸಿ, ಪರಮಾತ್ಮ ಹುಟ್ಟಿರತಕ್ಕಂಥ ವಸ್ತ್ರ ಹೇಗಿದೆ ಅಂತ ಕೇಳಿದರೆ, ವ್ಯಾಲಂಬಿ ಕಾದಿನವರೆಗೂ ಇಳಿಬಿದ್ದಿದೆ. ಅಂತಹ ಪೀತವರ ವಾಸಸಿ ಪೀತಾಂಬರ, ಈ ವರ ವಾಸಸ್ಸಂದರೆ ಅಂಬರ, ವಾಸಸ್ಸಂದರೆ ಅಂಬರ, ವರ ಅಂದರೆ ಶ್ರೇಷ್ಠ. ಪೀತವರ ವಾಸಸಿ ಶ್ರೇಷ್ಠವಾದ ಪೀತಾಂಬರ ಏನಿದೆ ವರ್ತಮಾನ, ಅದರ ಮೇಲಿರತಕ್ಕಂತಹ ಕಾಂಚಿ ಕಲಾಪ, ಅದರ ಮೇಲೆ ಕಾಂಚಿ ಕಟ್ಟಿಕೊಂಡಿದ್ದಾನೆ ಪರಮಾತ್ಮ. ಕಾಂಚಿ ಅಂದರೆ ಉಳಿದಾರ ಅಂತೀವಲ್ಲ, ಹಾಗೆ ಕಾಂಚಿ. ಸ್ವರ್ಣ ಮಂಜೀರ ಸಂವೀತ, ಮಂಜೀರ ಅಂದರೆ ಒಂದೇ, ಕಾಂಚಿ ಅಂದರೆ ಒಂದೇ. ಆರೂಢಂ ಜಗದಂಬಯ, ವರ್ತಮಾನ ಅದು ವಾಸಸಿ ಆ ವಸ್ತ್ರದ ಮೇಲೆ, ಪೀತಾಂಬರದ ಮೇಲೆ ವರ್ತಮಾನ ಕಟ್ಟಲ್ಪಟ್ಟಿರತಕ್ಕಂತಹ ಕಾಂಚೀಕಲಾಪ ಪರಿರಂಭಿ ನಿತಂಬಮಂಬ. ಕಾಂಚಿ, ಆ ಕಾಂಚಿಯ ಕಲಾಪ ಅಂದರೆ ಗುಂಪು, ಅದರಿಂದ ಪರಿರಂಭಿ ಅಲಂಕಿತವಾಗಿರತಕ್ಕಂತಹ ನಿತಂಬವನ್ನು ಹೊಂದಿರತಕ್ಕಂತಹ ಪರಮಾತ್ಮನ ತೊಡೆಗಳನ್ನು ಧ್ಯಾನಿಸಬೇಕು. ತೊಡೆ ನಿತಂಬ ಬೇರೆ ಪೀತಾಂಬರ ಎಲ್ಲವನ್ನು ಕೂಡ ವರ್ಣನೆ ಮಾಡದೆ ಹೇಳುತ್ತೆ. ಅಂಬ ಅಮ್ಮ, ಪರಮಾತ್ಮ ಯಾರು ವರ್ಣ ಹೇಳ್ತಿರೋದನ್ನೆಲ್ಲ ಕೂಡ ತಾಯಿಗೆ, ಅದಕ್ಕೆ ಅಂಬ ಅಮ್ಮ ಈ ಧ್ಯಾನ ಮಾಡಬೇಕು. ಊರು ಸುಪರ್ಣ ಭುಜಯೋ ಅಧಿಶೋಭಮಾನೌ ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾಲಂಬಿ ಪೀತವರ ವಾಸಸಿ ವರ್ತಮಾನ ಕಾಂಜೀಕಲಾಪ ಪರಿರಂಭಿ ನಿತಂಬಮಂಬ. ನಾವು భువనకోశ గుహోదరస్థం యత్రాత్మయోని శిషణాఖిల లోక రత్నం వ్యూఢం హరిన్మయి ముఖః తనయోరముష్య ధ్యాయేద్వయం వితతహార మయూఖ గౌరం. ಈಗ ಪರಮಾತ್ಮನ ನಾಭಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾಭಿ ಹೃದಂ, ಹೃದ ಅಂದರೆ ಸರೋವರ, ಮಹಾಹೃದ ಅಂತ ಕೇಳಿರ್ತೇವಲ್ಲ ಹಾಗೆ ನಾಭಿ ಹೃದಂ, ಪರಮಾತ್ಮನ ನಾಭಿ ಅಂತಕ್ಕಂಥ ಸರೋವರವನ್ನು ಧ್ಯಾನಿಸಬೇಕು. ನಾಭಿ ಆಗಿರಬೇಕು ಯಾವಾಗಲೂ ಕೂಡ ತಗ್ಗಾಗಿರಬೇಕು, ಅದಕ್ಕೆ ನಾಭಿ ಹೃದ ಆಳವಾಗಿರ್ತಕ್ಕಂಥ ಕೂಪದಂತೆ ಇದೆ ಅಂತ ಹೇಳೋದಕ್ಕೋಸ್ಕರವಾಗಿ ಗಂಭೀರ ನಾಭಿ, ಗಂಭೀರಾವರ್ತನಾಭಿ ಎಲ್ಲಿ ಹೇಳ್ತೇವೆ, ಆ ಯಾಸಾಸದ್ವಾಸರಸ್ಥ ಅಂತ ಹೇಳಬೇಕಾದ್ರೆ ಗಂಭೀರಾವರ್ತನಾಭಿ ಅಂತಿದೆ, ಅದಕ್ಕೆ ನಾಭಿ ಹೃದಂ. ಭುವನಕೋಶ ಗುಹೋದರಸ್ಥಂ, ಭುವನಕೋಶ ಗುಹ ಉದರಸ್ಥಂ, ಭುವನಕೋಶಗಳನ್ನು ಅಂದರೆ ಇಡೀ ಬ್ರಹ್ಮಾಂಡ ಕೋಶವನ್ನೇ ಗುಹ ಉದರಸ್ಥಂ ಅಡಗಿಸಿಕೊಂಡಿರತಕ್ಕಂತಹ ಉದರದಲ್ಲಿರತಕ್ಕಂಥ ಗುಹ ಅಂದರೆ ಗುಹನ ಮಾಡಿಕೊಂಡಿರತಕ್ಕಂತಹ ಪರಮಾತ್ಮ ಉದರದಲ್ಲಿ ಏನಿದೆ, ಉದರಂ ಪ್ರತ್ಯ ತನುತ್ತೆ ಪ್ರಖಿಲಂ ಹರಂ, ಅದನ್ನು ಹೇಳೋದಕ್ಕೋಸ್ಕರ ಭುವನಕೋಶ ಗುಹ ಉದರಸ್ಥಂ, ಆ ಭುವನಕೋಶವನ್ನು ಅಡಗಿಸಿಕೊಂಡಿರತಕ್ಕಂಥ ಉದರದೊಳಗಿರತಕ್ಕಂತಹ ಅಂದರೆ ಹೊಟ್ಟೆಯಲ್ಲಿ ನಾಭಿ ಇದೆ, ನಾಭಿ ಆಳವಾಗಿದೆ, ಸರೋವರದಂತೆ ಕಾಣ್ತಾ ಇದೆ. ಸರೋವರ ಆದಮೇಲೆ ಏನಿರಬೇಕು, ಅಲ್ಲಿ ಕಮಲ ಇರಬೇಕು, ಒಂದು ಕಮಲ ಇದೆ ಅಂತ ಹೇಳಿದ್ರು. ನಾಭಿ ಕಮಲ, ಪರಮಾತ್ಮ ನಾಭಿಯಿಂದ ಕಮಲ ಬಂದಿದೆಯಲ್ಲ, ಕಮಲ ಸರೋವರದಲ್ಲಿ ಬರುತ್ತೆ. ಆ ಅರ್ಥದಲ್ಲಿ ಕೂಡ ನಾಭಿಯನ್ನು ಸರೋವರ ಅಂತ ಕರೆದಿದ್ದು ಸಾರ್ಥಕ. ನಾಭಿಯಿಂದ ಕಮಲ ಬಂತು ಅಂದಮೇಲೆ ನಾಭಿ ಸರೋವರ ಇದ್ದಾಗಿದೆ. ಯತ್ರ ಯಾವುದರಲ್ಲಿ, ಯಾವ ನಾಭಿಯಲ್ಲಿ, ಆತ್ಮಯೋನಿ ಧಿಷಣಾಖಿಲ ಲೋಕಪದ್ಮಂ, ಆತ್ಮಯೋನಿ ಅಂದರೆ ಸ್ವಯಂಭೂ ಅಂದರೆ ಬ್ರಹ್ಮದೇವರು, ಅವರಿಗೆ ನೆಲೆಯಾದಂತಹ ಅಖಿಲ ಲೋಕಪದ್ಮಂ, ಎಲ್ಲ ಲೋಕಗಳ ಸಾರರೂಪವಾದಂತಹ ಕಮಲ ಉದ್ಭವಿಸಿತೋ. ಪರಮಾತ್ಮನ ಪದ್ಮನಾಭ ಅಂತ ಪರಮಾತ್ಮನ ಧ್ಯಾನ ಮಾಡಬೇಕು ಅಂತ. ಪದ್ಮನಾಭ ಅಂದರೆ ನಾಭಿಯಲ್ಲಿ ಕಮಲವನ್ನು ಹೊಂದಿದವನು ಅಂತ. ವ್ಯೂಢಂ ಹರಿನ್ಮಣಿ ಮುಷಃ ತನಯೋರ ಮುಷ್ಯ, ಆಮೇಲೆ ಹರಿನ್ಮಣಿ ಮುಷಃ, ಹರಿನ್ಮಣಿ ಅಂದರೆ ಇಂದ್ರನೀಲಮಣಿ, ಮುಷ ಅಂತ ಅದರ ಕಾಂತಿಯನ್ನು ಮೀರಿಸತಕ್ಕಂತಹ ಹರಿನ್ಮಣಿ ಮುಷ, ಶ್ರೀಮುಷಾದೃಶ ಗೋಪಿಗೀತೆಯಲ್ಲಿ ಬರುತ್ತಲ್ಲ, ಶ್ರೀಮುಷಾದೃಶ ಕಾಂತಿಯನ್ನು ಮೀರಿಸತಕ್ಕಂತಹ, ಮೂಲ ಮೂಷ ಅಂದರೆ ಮೀರಿಸೋದು ಕದಿಯೋದು ಅಂತ ಅರ್ಥ, ಅದಕ್ಕೆ ಇದಕ್ಕೆ ಮೂಷಕ ಅಂತ ಹೆಸರು, ಗೊತ್ತಾಯ್ತಾ, ಅದು ನೋಡಿಸಲಿಕ್ಕೆ ಹೊತ್ಕೊಂಡು ಹೋಗಿರುತ್ತೆ ಆ ಕಡೆ, ಗೊತ್ತಾಯ್ತಾ, ಕಾ ಕದಿಯೋದು ಅಂತ ಅರ್ಥ, ಮೂಷಣ ಅನ್ನೋದು ಕದೀತಂತಕ್ಕಂಥದ್ದು, ಹರಿನ್ಮಣಿಯ ಕಾಂತಿಯನ್ನು ಮೀರಿಸತಕ್ಕಂತಹ ತನಯೋರ ಮುಷ್ಯ, ತನಗಳ ಮಧ್ಯದಲ್ಲಿ ಇರತಕ್ಕಂಥ ವಕ್ಷಸ್ಥಳ ಅಂತ ಅರ್ಥ. ಅಮುಷ್ಯ ಧ್ಯಾಯೇ ದ್ವಯಂ ವಿತತಹಾರ ಮಯೂಖ ಗೌರಂ, ಎರಡು ವಿತತಹಾರ ಮಯೂಖ ಗೌರವ, ವಿತತ ಅಂದರೆ ವಿಶಾಲವಾದಂತಹ ಹಾರಗಳಿಂದ ಕೂಡಿದ, ಮಯೂಖ ಅಂದರೆ ಕಾಂತಿ, ಮಯೂಖ ಅಂದರೆ ಕಿರಣಗಳು, ಮಯೂಖದಿಂದಾಗಿ ಗೌರವ. ಅಲ್ಲಿ ಆ್ಯಕ್ಚುಲಿ ಇರೋದು ಹೇಗೆ, ಪರಮಾತ್ಮನ ವಕ್ಷಸ್ಥಳ ಹೇಗಿದೆ, ಇಂದ್ರನೀಲಮಣಿಯ ಕಾಂತಿಯನ್ನು ಮೀರಿಸುತ್ತೆ ಅಂದರೆ ನೀಲವರ್ಣದಲ್ಲಿದೆ, ಅಂದರೆ ಬೆಳ್ಳಕ್ಕೆ ಕಾಣುತ್ತೆ, ಅದಕ್ಕೋಸ್ಕರ ಹಾರಗಳನ್ನು ಧರಿಸಿಕೊಂಡಿದ್ದಾರಲ್ಲ, ಹಾರಗಳ ಕಿರಣಗಳ ಕಾಂತಿಯಿಂದಾಗಿ ಶುಭ್ರವಾಗಿ ಹೊಡಿತಾ ಇದೆ. ಧ್ಯಾಯಂ ಹರಿನ್ಮಣಿ ಮುಷ, ಗೂಢಂ ಹರಿನ್ಮಣಿ ಮುಷ, ತನಯೋರ ಮುಷ್ಯ, ಅಮುಷ್ಯ ಅಂದರೆ ಪರಮಾತ್ಮನ, ಧ್ಯಾಯೇ ದ್ವಯಂ ವಿತತಹಾರ ಮಯೂಖ ಗೌರಂ, ಅಂತಹ ವಿತತಹಾರ ಮಯೂಖದಿಂದ ಶುಭ್ರವಾಗಿ ಹೊಡಿತಕ್ಕಂತಹ ನಾಭಿಹ್ರದವನ್ನು ಧ್ಯಾನಿಸಬೇಕು. ವಕ್ಷೋಧಿವಾಸ ವೃಷಭಸ್ಯ ಮಹಾಭಿಭೂತೇ ಪುಂಸಾಂ ಮನೋನಯನ ನಿರ್ವೃತಿ ವಾದಧಾನಂ ಕಂಠಂಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರಿಯಾನ್ ಮನಸ್ಸಿಖಿಲ ಲೋಕ ನಮಸ್ಕೃತ ಸ್ಯಾ. ಪರಮಾತ್ಮನ ವಕ್ಷಸ್ಥಳವನ್ನು ಮತ್ತೊಂದು ರೀತಿಯ ವರ್ಣನೆ ಮಾಡ್ತಾರೆ. ವಕ್ಷ ವೃಷಭಸ್ಯ ವಕ್ಷ ಧ್ಯಾಯೇ, ಪರಮಾತ್ಮನ ವಕ್ಷಸ್ಥಳವನ್ನು ಧ್ಯಾನಿಸಬೇಕು. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ ಅನಂತಮಂತವದಿವ ಭುಜಯೋರ್ ಅಂತರಂಗತಂ. ವಕ್ಷೋಧಿ ವಾಸಂ ವೃಷಭಸ್ಯ, ವೃಷಭ ಅಂದರೆ ಶ್ರೇಷ್ಠ, ವೃಷಭನಾಗಿರತಕ್ಕಂತಹ ಮಹಾವಿಭೂತೇ ಅಧಿವಾಸಂ ವಕ್ಷ ಧ್ಯಾಯೇ. ಮಹಾವಿಭೂತಿ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಗೆ ಅಧಿವಾಸಂ ಇಂದಿರಾವಾಸಂ, ಮಹಾಲಕ್ಷ್ಮಿಗೆ ನೆಲೆಯಾದಂತಹ ವಕ್ಷ ವಕ್ಷಸ್ಥಳವನ್ನು ಧ್ಯಾನಿಸಬೇಕು. ಸ್ವಾದಷ್ಟು ಈ ಪದಗಳನ್ನು ಹಾಗೆ ಇಟ್ಟಿದ್ದಾರೆ ಅಂತ ಗಮನಿಸಬೇಕಾದ್ರೆ, ಇಂದಿರಾವಾಸಂ ಉತ್ತಮಂ ವಕ್ಷೋಧಿವಾಸಂ ವೃಷಭಸ್ಯ ಮಹಾವಿಭೂತೇ ಪುಂಸಾ ಮನೋನಯನ ನಿರ್ವೃತಿಂ ಅದಧಾನಂ. ಪುಂಸಾ ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮನೋನಯನ ನಿರ್ವೃತಿಂ, ಮನೋನಿರ್ವೃತಿಂ ನಯನ ನಿರ್ವೃತಿಂ, ನಿರ್ವೃತ್ತಿ ಅಂದರೆ ಸುಖ, ಮನಸ್ಸಿಗೆ ನಿರ್ವೃತ್ತಿ ಸುಖವನ್ನು, ನಯನ ಕಣ್ಣುಗಳಿಗೆ ಸುಖವನ್ನು ಆನಂದವನ್ನು, ಆದಧಾನಂ ಉಂಟು ಮಾಡತಕ್ಕಂತಹ. ಪರಮಾತ್ಮನ ವಕ್ಷಸ್ಥಳ ಹೇಗಿದೆ ನೋಡಿದ್ರಲಿಕ್ಕೆ ಆನಂದ ಆಗಬೇಕು, ಭಕ್ತರಿಗೆ ಮನಸ್ಸಿಗೆ ಆನಂದ ಆಗಬೇಕು, ಶ್ರವಣ ಮನಕ ಆನಂದ ಇವಿಯುವುದು ಅಂತ ಹೇಳ್ತಾರಲ್ಲ, ಮನೋನಯನ ನಿರ್ವೃತ್ತಿ ಮಾದಧಾನಂ. ಆಮೇಲೆ ಕಂಠ, ಕಂಠಂಚ ಕೌಸ್ತುಭಮಣಿಯೇ ಅಧಿಭೂಷಣಾರ್ಥಂ ಕುರಿಯಾನ್ ಮನಸ್ಸೆಖಿಲ ಲೋಕ ನಮಸ್ಕೃತಸ್ಯ. ಅಖಿಲ ನಮೋಲೋಕ ನಮಸ್ಕೃತಸ್ಯ ವೃಷಭಸ್ಯ ಕಂಠಂ ಧ್ಯಾಯೇ ಸಾರಿ ಅಖಿಲ ಲೋಕ ನಮಸ್ಕೃತವಾದಂತಹ ಪರಮಾತ್ಮನ ವಕ್ಷಸ್ಥಳವನ್ನು ಧ್ಯಾನಿಸಬೇಕು, ಆತನ ಕಂಠವನ್ನು ಧ್ಯಾನಿಸಬೇಕು. ಆ ಕಂಠ ಹೇಗಿದೆ ಅಂದರೆ ಕೌಸ್ತುಭಮಣೇ ಅಧಿಭೂಷಣಾರ್ಥ, ಕೌಸ್ತುಭಮಣಿಯಿಂದ ಭೂಷಿತ ಅಂತ ಕರಿಬಾರದು. ಪರಮಾತ್ಮನ ಕಂಠ ಕೌಸ್ತುಭಮಣಿಯಿಂದ ಭೂಷಿತ ಅಂದರೆ ಕಂಠ ಚೆನ್ನಾಗಿರಲಿಲ್ಲ, ಹಾಕೊಂಡಿದ್ದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಗ ಹಾಗೆ ಹೇಳಬಾರದು. ಕೌಸ್ತುಭಮಣಿಯೇ ಅಧಿಭೂಷಣಾರ್ಥ, ಕೌಸ್ತುಭಮಣಿಗೆ ಕಾಂತಿ ಉಂಟು ಮಾಡತಕ್ಕಂತಹ ಕೌಸ್ತುಭಮಣಿಗೆ ಕಾಂತಿ. ಇದರಿಂದ ಕೌಸ್ತುಭಮಣಿ ಬೇರೆ ಕಡೆ ಇಟ್ಟರೆ ಅಷ್ಟು ಕಡೆ ಶೋಭೆ ಬರೋದಿಲ್ಲ. ಪರಮಾತ್ಮ ಕಂಠಕ್ಕೆ ಹಾಕಿದಾಗ ಆ ಈ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರೋ ಕ್ಯಾಪ್ ಹಾಕೊಂಡ್ಬಿಟ್ರೆ ಏನು ಸ್ಯಾಚು ಡ್ರೆಸ್ ಅಂತ ಕರೀತಾರೆ, ಸಂಬಂಧಪಟ್ಟವನು ಹಾಕ್ಕೊಂಡ್ರೆ ಸಲ್ಯೂಟ್ ಹೊಡಿತಾರೆ ಅಧಿಕಾರಿ ಅಂತ ಹೇಳ್ತಾರೆ. ಅದು ಪರಮಾತ್ಮನ ಕೊರಳಲ್ಲಿದ್ದಕ್ಕೆ ಕೌಸ್ತುಭಮಣಿಗೆ ಏನು ಬಂದಿದೆ, ಒಳ್ಳೆಯ ಕಾಂತಿ ಬಂದಿದೆ. ಅದನ್ನೇ ಆಚಾರ್ಯರು ಕೌಸ್ತುಭೋದ್ಭಾಸಿ ಭಾಸಕಂ ಅಂತ ಹೇಳಿ, ಸಂತತಂ ಚಿಂತೆಯೇ ಕಂಠಂ ಭಾಸ್ವ ಕೌಸ್ತುಭ ಭಾಸಕಂ, ಹೊಳಿತಕ್ಕಂಥ ಕೌಸ್ತುಭಕ್ಕೆ ಹೊಳೆ ಹೊಳಪನ್ನು ತಂದುಕೊಡತಕ್ಕಂತಹ. ಅಂದರೆ ಯಾವುದರಿಂದನೂ ಪರಮಾತ್ಮ ಎಲ್ಲಕ್ಕೆ ದೊಡ್ಡವನಂತ ಯಾವನ್ನು ಚಿತ್ರಿಸಬೇಕು. ಅಲಂಕಾರ ಹಾಕೊಂಡಾಗ ಇದು ನಿಮಗೆ ಭಾರಿ ಚೆನ್ನಾಗಿ ಹಾಕ್ಕೊಂಡಿದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಕಾಣ ತೆರಿಗೆ ಅಂತ ಹೇಳ್ತಾರೆ. ಅಂದರೆ ಅದರಿಂದ ಕಾಂತಿ ಬರುತ್ತೆ, ಅದಕ್ಕೆ ಅಲಂಕಾರ ಅಂತ ಹೇಳಿದ್ರು. ಅಲಂಕಾರ ಅಂದ್ರೇನು, ಡಿಫಿಷಿಯನ್ಸಿನ ಮೇಕಪ್ ಮಾಡುತ್ತೆ ಅಂತ ಅರ್ಥ ಆಯ್ತಾ. ಡಿಫಿಷಿಯನ್ಸಿನ ಮೇಕಪ್ ಮಾಡ್ತಕ್ಕಂಥ ಪರಮಾತ್ಮ ಡಿಫಿಷಿಯನ್ಸಿ ಇದು ಒಪ್ಕೋಬೇಕಾಗುತ್ತೆ. ಅಲಂಕಾರ ಪರಮಾತ್ಮನ ಇದೆ, ಅಲಂಕಾರಕ್ಕೆ ಡಿಫಿಷಿಯನ್ಸಿ ಇತ್ತು ಅರ್ಥ. ಪೌಂಡ್ರಕ್ಕೆ ವಾಸ್ತವ ಏನೇಳೋ ಹಾಕ್ಕೊಂಡು ಅಸಹ್ಯ ಕಾಣಿಸ್ತಿದ್ದ ಹಾಕೊಂಡ್ಬಿಟ್ಟಾಗ, ಚಕ್ರ ಸಂಖ್ಯೆ ಹಿಡ್ಕೊಂಡು ಬಂದ್ಬಿಟ್ಟಾಗ ಹ್ಯಾಕ್ ಕಾಣಿಸ್ತಿದ್ದವನು ಬಿದ್ದು ನಗ್ತಿದ್ರು ಜನ. ಅದು ಪರಮಾತ್ಮ ಬಂದಾಗ ಅಖಿಲ ಲೋಕ ನಮಸ್ಕೃತಸ್ಯ, ಅಖಿಲ ಲೋಕಗಳು ಆತನಿಗೆ ತಲೆಬಾಗ್ತಾ ಇತ್ತು. ಬಂತಲ್ಲ ಸುರಾಸುರ ವಂದ್ಯಂ ನಾರಾಯಣಂ ಸುರಗುರುಂ ಜಗದೇಕ ವಂದ್ಯಂ, ಅದು ಅಖಿಲ ಲೋಕ ನಮಸ್ಕೃತಸ್ಯ ಮಹಾಭಾರತ ಮೊದಲ ಶ್ಲೋಕ. ಮತ್ತೆ ಸುರಾಸುರದಿಂದ ವಂದಿತವಾದಂತಹ ಕಂಠಂಚ ಕೌಸ್ತುಭಮಣೇ ಅಧಿಭೂಷಣಾರ್ಥಂ ಕುರಿಯಾತ್ ಮನಸಿ ಅಖಿಲಲೋ ಮನಸಿ ಕುರಿಯಾ, ಮನಸ್ಸಿನಲ್ಲಿ ಧ್ಯಾನಿಸಬೇಕು ಅಂತ. ಕಂಠಂ ಮನಸಿ ಕುರಿಯಾ ಕೌಸ್ತುಭಮಣೇ ಅಧಿಭೂಷಣಾರ್ಥಂ, ಅಧಿಭೂಷಣಮೇವ ಅರ್ಥಂ, ಅಧಿಭೂಷಣಮೇವ ಅರ್ಥಂ ಯಶ್ಯ ತತ್. ಗೊತ್ತಾಯ್ತಾ, ಪರಮಾತ್ಮನ ಕೌಸ್ತುಭಮಣಿ ಕೌಸ್ತುಭಮಣಿಗೆ ಅಲಂಕಾರ ಕೊಡೋದು ಯಾತಕ್ಕೆ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ. ಬಾಹುಂಶ ಮಂದರ ಗಿರೇ ಪರಿವರ್ತನೇನ ನಿರ್ಣಿಕ್ತ ಬಾಹುಬಲಯಾನ್ ಅಧಿಲೋಕಪಾಲಾನ್ ಸಂಚಿಂತೆಯೇ ದಶ ಶತಾರಂ ಅಸಹ್ಯ ತೇಜ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಈಗ ಚಕ್ರ ಶಂಖ ತೋಳುಗಳು ಅದನ್ನು ಚಿಂತನೆ ಮಾಡಬೇಕು. ಅದನ್ನು ಹೇಳ್ತಾರೆ, ಶಂಖಚಕ್ರ ಕದಾಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ವೀರವೃತ್ತಾ ಜಗದ್ರಕ್ಷ ಕೇವಲೋದ್ಯೋ ವಿನೋದಿಶಂ. ಆ ಶ್ಲೋಕ ಇದರ ಸಾರಾಂಶ. ಬಾಹುಂಶ್ಚ ಪರಮಾತ್ಮನ ತೋಳುಗಳನ್ನು ಚಿಂತಿಸಬೇಕು. ಮಂದರಗಿರೇಹೇ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್, ಪರಮಾತ್ಮನ ಬಾಹುಗಳ ಬಗ್ಗೆ ಯಾರು ಏನು ಮಾತಾಡಾಗಿಲ್ಲೇ ಇಲ್ಲ. ಏನು ಮಾಡಿವೆ ಬಾಹುಗಳವು? ಮಂದರಗಿರೇಹೇ ಪರಿವರ್ತನೇನ, ಮಂದರ ಪರ್ವತವನ್ನು ಎತ್ತಿ ಹಾಕಿಬಿಡಿ. ಅದನ್ನೇ ಆಚಾರ್ಯರು ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ. ಮಂದರ ಉದ್ಧಾರಿ ವೃತ್ತ ಉದ್ಭುಜಾ ಭೋಗಿನಂ, ರಾಜಸ್ತೋತ್ರದಲ್ಲಿ 8ನೇ ಅಧ್ಯಾಯ ಅದನ್ನು ಹೇಳ್ತಾರೆ. ಮಂದರಗಿರೇಹೇ ಪರಿವರ್ತನೇನ, ಪರಿವರ್ತನ ಅಂದ್ರೇನು? ತಿರುಗಿಸೋದು, ಕಡದು ಕಡಿಯೋದು. ಮಂದರ ಪರ್ವತವನ್ನು ಕಡದಂತಹ ತೋಳುಗಳು ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯಾನ್. ನಿರ್ಣಿಕ್ತ ಅಂದರೆ ಅತ್ಯಂತ ವಿಶೇಷವಾಗಿ ಶೋಭಿತವಾದಂತಹ ಬಾಹುವಲಯಾನ್, ಬಾಹುಗಳು. ಮತ್ತು ವಲಯ ಅಂದ್ರೇನು? ಅದಕ್ಕೆಲ್ಲ ಅಂಗದಾದಿಗಳನ್ನು ಹಾಕ್ಕೊಂಡಿದ್ದಾನೆ ಪರಮಾತ್ಮ. ವಲಯ ಅಂದರೆ ಅಂಗದಾದಿಗಳೆಲ್ಲ ಸೇರಿಕೊಂಡು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಹಾಕ್ಕೊಡ್ತಕ್ಕಂಥ ಅಲಂಕಾರ, ಅದನ್ನೆಲ್ಲ ಹಾಕ್ಕೊಂಡಿರತಕ್ಕಂಥ ಪರಮಾತ್ಮನ ಬಾಹುಗಳನ್ನು ಚಿಂತಿಸಬೇಕು. ಮತ್ತು ಇನ್ಯಾಗಿವೆ ಅವು? ಅಧಿಲೋಕಪಾಲಾನ್, ಎಲ್ಲ ಲೋಕಪಾಲಕರ ಮೇಲಿವೆ ಇವೆಲ್ಲ ಕೂಡ. ಎಲ್ಲ ಲೋಕಪಾಲಕರು ದಿಕ್ಪಾಲಕರನ್ನು, ಎಲ್ಲ ದಿಕ್ಪಾಲಕರು ಬ್ರಹ್ಮದೇವರು ಸೇರಿಕೊಂಡು ಹೋದರು. ಊರ್ಧ್ವದಿಕ್ಕೆ ಬ್ರಹ್ಮದೇವರಾದ್ದರಿಂದ ಎಲ್ಲರನ್ನೂ ಮೀರಿಸಿರತಕ್ಕಂತಹ ಅವುಗಳನ್ನು ಚಿಂತಿಸಬೇಕು. ಅಧಿಶ್ರಿತ ಲೋಕಪಾಲಾಹ ಇಂದ್ರಾದಯೋ ಯೇಷು, ಪರಮ ಇಂದ್ರಾದಿ ದೇವತೆಗಳಿಗೆ ಆಶ್ರಯ ಕೊಟ್ಟಿರತಕ್ಕಂಥ ತೋಳುಗಳು, ಇಂದ್ರಾದಿ ದೇವತೆಗಳಿಗೆ ಆಶ್ರಯ ಕೊಟ್ಟಿರತಕ್ಕಂಥ ತೋಳುಗಳನ್ನು ಧ್ಯಾನಿಸಬೇಕು. ಇನ್ನು ತೋಳುಗಳೇ, ತೋಳುಗಳಲ್ಲಿ ಚಕ್ರ ಇದೆ, ಶಂಖ ಇದೆ. ಶಂಖ ಹೇಗಿದೆ ಅಂದರೆ ದಶಶತಾರಂ ಅಸಹ್ಯ ತೇಜ ಸಂಚಿಂತೆಯೇ, ಅಸಹ್ಯ ತೇಜ ಸಹಿಸಿಕೊಳ್ಳಕ್ಕೆ ಅಸಾಧ್ಯವಾದ ತೇಜಸ್ಸಿನಿಂದ ಕೂಡಿರತಕ್ಕ. ನೋಡಿದ್ರೆ ಸೂರ್ಯ ನೋಡಿದ್ರೆ ಕಣ್ಣು ಕುಕ್ಕಬೇಕಲ್ಲ ಹಾಗೆ. ಸೂರ್ಯನಿಗೂ ಚಕ್ರಕ್ಕೂ ಸಂಬಂಧನೇ ಇಲ್ಲ. ಚಕ್ರ ಯಾವುದದು? ದುರ್ಗಾದೇವಿಯ ಸ್ವರೂಪ, ಅನಂತ ಸೂರ್ಯಪ್ರಕಾಶ. ಅದು ನೋಡ್ತಿರ್ಲಿಕ್ಕೇನೆ ಸಹಿಸಿಕೊಳ್ಳಕ್ಕೆ ಅಸಾಧ್ಯವಾದಂತಹ ತೇಜಸ್ಸಿನಿಂದ ಕೂಡಿರತಕ್ಕಂತಹ ದಶಶತ ಅರಂ. ಅರ ಅಂದರೆ ಅಲಗು, ಶತ ಅಂದರೆ ನೂರು, ದಶ ಅಂದರೆ ಹತ್ತು, ದಶಶತ ಅಂದರೆ ಸಾವಿರ. ಸಾವಿರ ಅಲಗುಗಳಿಂದ ಕೂಡಿರತಕ್ಕಂತಹ ಚಕ್ರಕ್ಕೆ ಎಷ್ಟು ಅಲಗ ಇದೆ? ನಾ ಚಕ್ರ ಅಂತ ಎಷ್ಟಾಗ್ತೇವೆ ಸಾಮಾನ್ಯ? ಷಟ್ಕೋಣ ಹಾಕ್ಬಿಡ್ತೇವೆ ಅಷ್ಟೇ. ಚಕ್ರ ಅಂದರೆ ಷಟ್ಕೋಣ ಹಾಕೋ ಪದ್ಧತಿ. ಅಂದರೆ ಪರಮಾತ್ಮನ ಚಕ್ರಕ್ಕೆ ಎಷ್ಟಿದೆ ಅಲೆ ಅದರ ಇದು ಅರಗಳು? ಸಾವಿರ ಸಾವಿರ ಮತ್ತೆ ಸಾವಿರ ಅಲ್ಲ, ಬಹುತ್ವವಾಚಿ ಗೊತ್ತಾಯ್ತಾ, ಅನಂತ. ಆದ್ದರಿಂದಲೇ ಅದಕ್ಕೆ ಆ ಮಹಾಶಕ್ತಿ ಇರೋದು. ದಶಶತಾರಂ ಅಸಹ್ಯ ತೇಜ ಚಿಂತನ್ ಚಿಂತೆಯೇ, ದಶಶತಾರಂ ಸುದರ್ಶನಂ ಅಂತ ಅರ್ಥ. ಮತ್ತೆ ಶಂಖಂಚ, ಶಂಖವನ್ನು ಅವನ ಕೈಯಲ್ಲಿ ಚಕ್ರ, ಅವನ ಕೈಯಲ್ಲಿ ಶಂಖ, ಅದು ಹೇಗಿದೆ? ತತ್ಕರ ಸರೋರುಹ ರಾಜಹಂಸಂ, ಪರಮಾತ್ಮನ ಕೈ ಎಂಬ ಕಮಲದಲ್ಲಿ ರಾಜಹಂಸದಂತೆ ಶೋಭಿತವಾದಂತಹ ಪರಮಾತ್ಮನ ಕೈಗಳು ಕಮಲ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ, ಕರಕಮಲ ಅಂತ ಕರೆಯುವ ಪದ್ಧತಿ. ಪರಮಾತ್ಮನ ಕೈ ಎಂಬ ಕಮಲದೊಳಗೆ ಹೇಗಿದೆ ಅದು? ರಾಜಹಂಸದಂತೆ ಇದೆ. ರಾಜಹಂಸ ಹೇಗಿರುತ್ತೆ? ಶಂಖ ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಅದರಿಂದ ರಾಜಹಂಸದಂತೆ ಶೋಭಿಸತಕ್ಕಂತಹ ತತ್ಕರ ಸರೋರುಹ ರಾಜಹಂಸಂ ಶಂಖಂಚ ಸಂಚಿಂತಯೇತ್, ಬಾಹುಂಚ ಸಂಚಿಂತಯೇತ್, ದಶಶತಾರಂ ಸಂಚಿಂತಯೇತ್, ಶಂಖಂಚ ಸಂಚಿಂತಯೇತ್. ಇಲ್ಲ ಶಂಖಚಕ್ರ ಗದಾಪದ್ಮ ಅವೆಲ್ಲ ಎಕ್ಸ್ಟೆಂಡೆಡ್ ಸೇರಿಸ್ಕೋಬೇಕು ಅದಿಷ್ಟು ಕೂಡ. ಆಮೇಲೆ ಇನ್ನೇನಿದೆ? ಗದಾ ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಮರಾತಿಭಟ ಶೋಣಿತ ಕರ್ದಮೇನ ಮಾಲಾಂ ಮಧುರತ ವರೂಥ ಗಿರೋಪಭೃಷ್ಟಾಂ ಚೈತ್ಯಶ್ಚ ತತ್ವಮವಲಂ ಮಣಿಮಶ್ಚ ಕಂಠೇ. ಗದೆಯನ್ನು ಸ್ಮರಿಸಬೇಕೀಗ. ಕೌಮೋದಕಿ ಅಂದರೆ ಭಗವಂತನ ಗದೆಯ ಹೆಸರು. ಕೌಮೋದಕೀಂ ಭಗವತೋ ದಯಿತಾಂ ಸ್ಮರೇತ, ಭಗವತಃ ದಯಿತಾಂ, ಭಗವಂತನಾದ ಶ್ರೀಹರಿಗೆ ದಯಿತ ಅಂದರೆ ಪ್ರಿಯ, ಅತ್ಯಂತ ಪ್ರಿಯವಾದಂತಹ ಕೌಮೋದಕೀಂ ಗದಾಂ ಸ್ಮರೇತ, ಕೌಮೋದಕಿ ಎಂಬ ಗದೆಯನ್ನು ಸ್ಮರಿಸಬೇಕು. ಅದು ಹೇಗಿದೆ? ಅರಾತಿಭಟ ಶೋಣಿತ ಕರ್ತಮೇಲ ದಿಗ್ಧಾಂ. ಅರಾತಿಗಳು ಅಂದರೆ ಶತ್ರುಗಳು, ಅರಾತಿಗಳು ಶತ್ರುಗಳ ಭಟ, ಶತ್ರು ಯೋಧರಗಳ. ಶೋಣಿತ ಅಂದರೆ ರಕ್ತ, ರಕ್ತ ಎಂಬ ಕೆಸರಿನಿಂದ ದಿಗ್ಧಾಂ ಮೆಚ್ಚಿಕೊಂಡಿರತಕ್ಕಂತಹ ಗದೆಯನ್ನು ಪ್ರಹಾರ ಮಾಡಿ ಶತ್ರುಗಳನ್ನು ಕೊಂದಿರೋದ್ರಿಂದ ಗದೆಯಲ್ಲಿ ತುಂಬಿಕೊಂಡಿದೆ, ಈಗ ರಕ್ತ ತುಂಬಿಕೊಂಡಿದೆ. ರಕ್ತ ಹತ್ತಿದೆ ಚಿಂತನೆ ಮಾಡೋಕ್ಕೆ ತಾತ್ಪರ್ಯ ಅಲ್ಲ, ಆ ಶತ್ರುಗಳ ಭಟರನ್ನು ಕೊಂದು ಹಾಕಿರ್ತಕ್ಕಂಥ ಗದೆ ಅಂತ, ಶತ್ರುಗಳ ಪ್ರಾಣಗಳನ್ನು ತೆಗೆದುಹಾಕಿರ್ತಕ್ಕಂಥ ಗದೆ ಅಂತೇಳಿ ತಾತ್ಪರ್ಯ. ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ ಮಾಲಾಂ ಮಧುರತ, ಅಲಂಕಾರಕ್ಕಿರೋ ಗದೆಯಲ್ಲ, ಆ ಕೆಲಸ ಮಾಡಿದೆ ಅಂತ ಅರ್ಥ. ಅದಕ್ಕೆ ಅಲಂಕಾರಕ್ಕಿರೋ ಗದೆ ಅಂತ ತಿಳ್ಕೊಳ್ಬೇಕಾಗಿಲ್ಲ, ಶತ್ರುಗಳನ್ನು ಕೊಂದು ಟೆಸ್ಟೆಡ್ ಅಂತ ಗದೆಯನ್ನು ಪರಿಸ್ಮರಿಸಬೇಕು. ಬಾಲಾಂ ಮಧುರತ ವರೂಥ ಗಿರೂಪ ಪುಷ್ಟಾಂ ಚೈತ್ಯಸ್ಯ ತತ್ವಮವಲಂ ಮಣಿಮಸ್ಯ ಕಂಠೆ. ಅಸ್ಯ ಕಂಠೆ, ಪರಮಾತ್ಮನ ಕಂಠದೊಳಗೆ ಕಸ್ತು ಬಳಿನ ಧ್ಯಾನಿಸಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಲಾಂ ಸಂಚಿಂತೆಯೇ, ಪರಮಾತ್ಮರ ಕೊಳದಲ್ಲಿ ಮಾಲೆಗಳಿವೆ, ವನಮಾಲೆ ಅಂತ ಹೇಳಿದ್ರಲ್ಲ ಹಾಗೆ ವನಮಾಲೆ ಇದೆ. ಅದು ಎಂಥದ್ದು ಅಂತ ಕೇಳಿದರೆ, ಮಧುವ್ರತ ವರೂಥ ಗಿರೂಪ ಸುಷ್ಟಾಂ. ಮಧುವ್ರತ, ಮಧುವ್ರತಗಳಂದ್ರೆ ಯಾವುದು? ಮಧುಕರಗಳು, ದುಂಬಿಗಳು. ಅವುಗಳ ವರೂಥ ಅಂದ್ರೆ ಏನು? ಗುಂಪು. ಮಧುವ್ರತದ ಗುಂಪುಗಳ ಗಿರಹ ಧ್ವನಿಗಳಿಂದ ಉಪಭೃಷ್ಟ ಹೂವು ಹೋಗಿರತಕ್ಕಂತಹ ಪರಮಾತ್ಮ ವರಮಾಲೆ ಹಾಕ್ಕೊಂಡಿದ್ದಾನೆ. ಅದರಲ್ಲಿ ಹೂವುಗಳಿವೆ, ಹೂವುಗಳಲ್ಲಿ ಮಕರಂದ ಇದೆ. ಅದಕ್ಕೋಸ್ಕರ ಏನಾಗಿವೆ? ದುಂಬಿಗಳೆಲ್ಲ ಸಾಲು ಸಾಲು ಬಂದುಬಿಟ್ಟಿವೆ. ಹಲವಾರು ಸೌಂಡ್ ಕೇಳುತ್ತೆ, ಒಂಥರ ಸೌಂಡ್ ಅದು ಕೇಳ್ತಾ ಇರತಕ್ಕಂತಹ, ಅದೇ ಫ್ರೆಶ್ ಆಗಿ ಮಕರಂದ ಹೊಂದಿರತಕ್ಕಂಥ ಹೂವುಗಳ ಮಾಡಿ ಪರಮಾತ್ಮನ ಕೊಳ್ಳಲಿದೆ. ಅದು ಬಾಡಿಲ್ಲ, ನಿಗಂಧ ಕುಸುಮ ಅಲ್ಲ, ಅದೆಲ್ಲ ಹೇಳೋದಕ್ಕೋಸ್ಕರ ಪದಗಳು. ಒಳ್ಳೆ ಕಾವ್ಯ. ಮಧುವ್ರತ ವರೂಥ ಗಿರೋಪ ಹೃಷ್ಟ ಚೈತ್ಯಸ್ಯ ತತ್ವ ಮಮಲಂ ಮಣಿಮಶ್ಯ ಕಂಠೆ. ಅವನ ಕಂಠದೊಳಗೆ ಚೈತ್ಯಸ್ಯ ತತ್ವ, ಚಿತ್ತಾಭಿಮಾನಿತ್ವ ಬ್ರಹ್ಮ ಚೈತ್ಯ ಅಂತ ಆಚಾರ್ಯ ತಾತ್ಪರ್ಯ. ಚೈತ್ಯ ಅಂದರೆ ಬ್ರಹ್ಮದೇವರು. ತತ್ವಂ ಅಂದ್ರೇನು? ಬ್ರಹ್ಮದೇವರ ಅಭಿಮಾನಿಗಳಾಗಿರತಕ್ಕಂತಹ ಕೌಸ್ತುಭಮಣಿಯನ್ನು ಪರಮಾತ್ಮನ ಕಂಠದಲ್ಲಿ ಚಿಂತಿಸಬೇಕು. ಕೌಸ್ತುಭಮಣಿಗೆ ಯಾರು ಅಭಿಮಾನಿ ದೇವತೆಗಳು? ಬ್ರಹ್ಮದೇವರು. ಚಕ್ರಕ್ಕೆ ದುರ್ಗಾದೇವಿ, ಶಂಖಕ್ಕೆ ಶ್ರೀದೇವಿ, ಆಮೇಲೆ ಗದೆಗೆ ವಾಯುದೇವರು, ಆಮೇಲೆ ಪದ್ಮಕ್ಕೆ ಭೂದೇವಿ. ಪದ್ಮ ಕೆಂಪಿರುತ್ತೆ, ಭೂಮಿಗೆ ಪೃಥ್ವಿ ಕೆಂಪಿರತಕ್ಕಂಥದ್ದು. ಶ್ರೀ ಭೂ ದುರ್ಗಾ, ವನಮಾಲಾ ಶ್ರೀ, ದುರ್ಗಾದೇವಿ ಚಕ್ರ, ಭೂದೇವಿ ಪದ್ಮ, ವಾಯುದೇವರು ಗದ, ಶಾರದರಸ್ಸು ಸರಸ್ವತಿ ದೇವಿ, ಖಡ್ಗ ರಮಾದೇವಿ. ಆಮೇಲೆ ಬಂದು ಕೌಸ್ತುಭಮಣಿ ಯಾರು? ವನಮಾಲಾ ಶ್ರೀದೇವಿ, ಕೌಸ್ತುಭಮಣಿ ಬ್ರಹ್ಮದೇವ. ಇದಿಷ್ಟು ಚಿಂತನೆ ಮಾಡಿದರೆ ಪರಮಾತ್ಮನ ರೂಪ ಚಿಂತನೆ ಮಾಡಿದ್ರೆ ಎಲ್ಲ ದೇವತೆಗಳು ಆತನ ಅಧೀನರಾಗಿದ್ದಾರೆ ಅನ್ನೋ ಒಂದು ತತ್ವ ಕೂಡ ಕಾಣುತ್ತೆ. ಶಂಖ ಕೈಲಿ ಹಿಡ್ಕೊಂಡಿದ್ದಾನೆ ಅಂದ್ರೆ ಲಕ್ಷ್ಮೀದೇವಿ ಕೈಲಿದ್ದಾರೆ ಅಂತ. ಚಕ್ರ ಕೈಲಿ ಹಿಡ್ಕೋ, ಅವ್ರ ಕೈಲಿದ್ದಾರೆ, ಅವ್ರ ಕೈಲಿ ಅವರು ಬಹಳ ದೊಡ್ಡದಾಗಿರ್ತಕ್ಕಂಥ ಜಾಗ ಸಾಕಾಗೋದಿಲ್ಲಪ್ಪ. ಬೇರೆ ಚೈತ್ಯ ತತ್ವಮಲಂ ಮಣಿಮಶ್ಯ ಕಂಠೆ ಬ್ರಹ್ಮ ಚಿತ್ತಾಭಿಮಾನೇನ ಚೈತ್ಯ ತನ್ನಿಮ ನಿಯಮನಾಧರಿ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಇತಿ ಭಾಗವತ ತಂದ್ರೆ. ಚಿತ್ತ ಅಂದರೆ ಬ್ರಹ್ಮದೇವರು, ಚೈತ್ಯ ಅಂದರೆ ನಿಯಮಕನಾದ ಹರಿ, ಆತನ ತತ್ವ ಆತನ ತತ್ವವಾಗಿರ್ತಕ್ಕಂತಹ ಬ್ರಹ್ಮ ಅಭಿಮನ್ಯಮಾನವಾಗಿರ್ತಕ್ಕಂತಹ ಕೌಸ್ತುವಮಣಿಯನ್ನು ಚಿಂತಿಸಬೇಕು. ಭೃತ್ಯಾನುಕಂಪಿತ ಸಿಗೇಹ ಗೃಹೀತ ಮುಕ್ತೇ ಸಂಚಿಂತೆಯೇ ಭಗವತೋ ವದನಾರವಿಂದಂ. ಈ ಮುಖಕ್ಕೆ ಬಂದ್ರಿ ಪಾಪದಿಂದ ಚರಣಾರವಿಂದಂ ಅಂತ ಹೇಳಿದ್ರೆ ವದನಾರವಿಂದಂ ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡು ಕೈ ಅರವಿಂದ ಅಂದ್ರು, ಪಾದ ಅರವಿಂದ ಅಂದ್ರು, ಮುಖ ಅರವಿಂದ ಅಂದ್ರು. ಅದನ್ನ ಹೇಳೋದಕ್ಕೆ ಪುರಾಣದಲ್ಲಿ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶವೆಂದು ಪಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿ ಸಂಚಿಂತೆಯೇ ಭಗವತೋ ವದನಾರವಿಂದಂ ಯದ್ವಿಸ್ಫರನ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋತಿ ತಾಮನ ಕಪೋಲ ಉದಾರ ಹಾಸಂ. ಭೃತ್ಯಾನುಕಂಪಿತ ಧಿಯಾ ಇಹ ಗೃಹೀತ ಮೂರ್ತೇ. ಭೃತ್ಯಾನುಕಂಪಿತ ಧಿಯಾ, ಭಕ್ತರ ಮೇಲೆ ಅನುಕಂಪದಿಂದಾಗಿ ರೂಪಸ್ವಿ ಅವತರಿಸಿರತಕ್ಕಂತಹ ಗೃಹೀತ ಮೂರ್ತೇ, ರೂಪ ಸ್ವೀಕಾರ ಮಾಡಿರತಕ್ಕಂತಹ ಸಂಭವಾಮಿ ಆತ್ಮಮಾಯೆಯ ಭಗವತಃ ಭಗವಂತನ ವದನಾರವಿಂದಂ ಸಂಚಿಂತೆಯೇ, ಮುಖಗಮನವನ್ನು ಚಿಂತಿಸಬೇಕು. ಅದು ಹೇಗಿದೆ? ಯತ್ ಯಾವುದು ವಿಸ್ಫುರನ್ ಮಕರ ಕುಂಡಲ ವಲ್ಗೀತೇನ, ವಿಸ್ಫುರನ್ ವಿಶೇಷವಾಗಿ ಹೊಡೆಯತಕ್ಕಂತಹ ಮಕರ ಕುಂಡಗಳ ವಲ್ಗೀತೇನ, ಮಕರ ಕುಂಡಲಗಳ ಧ್ವನಿಯಿಂದ. ಪರಮಾತ್ಮ ಕಿವಿಯಲ್ಲಿ ಹಾಕೊಂಡ್ರೆ ಏನಂತ ಕರೀತಾರೆ? ಮಕರ ಕುಂಡಲ ಅಂತದ್ದು, ಮಕರಾಕಾರದ ಕುಂಡಲ, ಮಕರ ಕುಂಡಲ. ಆ ಕುಂಡಲಗಳು ಹೇಗಿರುತ್ತೆ? ಅಲ್ಲಾಡ್ತಿದ್ದಾಗ ಹೇಗಿರುತ್ತೆ? ಒಂಥರ ಧ್ವನಿ ಮಾಡೋದು. ಅಂತ ಧ್ವನಿಯಿಂದ ಕೂಡಿರತಕ್ಕಂತಹ ಮತ್ತು ಅದರ ಕಾಂತಿಯಿಂದಾಗಿ ವಿದ್ಯೋತಿತ ಅಮಲ ಕಪೋಲಂ ಉದಾರ ಹಾಸಂ. ಅಮಲ ಕಪೋಲ ವಿದ್ಯೋತಿತ, ವಿದ್ಯೋತಿತಂ ಅಮಲ ಕಪಲಂ, ಅಥವಾ ವಿದ್ಯೋತಿತೆ ಅಮಲ ಕಪೋಲೆ. ಅವರ ಪರಮಾತ್ಮರ ಎರಡು ಕಪ ಕೆನ್ನೆಗಳು ಹಡಿತಾವೆ ಜೋರಾಗಿ, ಅದರಲ್ಲಿ ರಿಫ್ಲೆಕ್ಷನ್ ಕಾಣ್ತಾ ಇದೆ. ಉದಾರ ಹಾಸಂ, ಮಂದಹಾಸದಿಂದ ಕೂಡಿರತಕ್ಕಂತಹ ಪರಮಾತ್ಮನ ಮುಖ ಕಮಲವನ್ನು ಚಿಂತಿಸಬೇಕು. ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟರೆ ದೇವರು ನೋಡಿದ ತಕ್ಷಣ ಚಿತ್ರ ಖಂಡಿತ. ಯಾಕೆ ಫೋಟೋ ಬರೋದು ತೋರ್ಸೋಕ್ಕಾಗೋದಿಲ್ಲ, ಯಾಕೆ ಯಾವ ಬರೆದವರು ಕೂಡ ನೋಡಿ ಬರೆದವರಲ್ಲ, ನೋಡಿ ಬರೆದವರಲ್ಲ, ಎಷ್ಟೋ ಸಿನಿಮಾ ನೋಡಿ ಬರೋದಿಲ್ಲ. ಆದ್ದರಿಂದ ಅದು ಉಪಯೋಗ ಇಲ್ಲ. ಇದು ನೋಡಿದಾಗ ಏನಾದರೂ ಒರಿಜಿನಲ್ ಹೇಳಿದವರು ಕುರುಡನಿಗೆ ಏನು ಹೇಳಿದರು ಕೂಡ ಹೇಳಿದ್ರೆ ಕೇಳಬೇಕಷ್ಟು, ತೋರಿಸೋದಂತೂ ಸಾಧ್ಯ ಇಲ್ಲ. ದೇವರು ನಾವು ಪಾದಕ ನಮ್ಮ ಪಾರಿ ಕುರುಡಿದ್ದಾರೆ, ದೇವರು ನೋಡೋದು ನಮ್ಮ ಕೈ ಆಗೋದಿಲ್ಲ. ಆದ್ದರಿಂದ ಹೇಗೆ ನೋಡಬೇಕು ದೇವರನ್ನು? ಈ ಭಾಗವತದ ವರ್ಣನೆಯಿಂದನೇ ಕೇಳಿದ್ರು. ಈ ವರ್ಣನೆ ಯಾರು ಮಾಡ್ತಿದ್ದಾರೆ? ದೇವರೇ ಮಾಡ್ತಿದ್ದಾನೆ. ದೇವರೇ ತಮ್ಮ ಬಗ್ಗೆ ಕೊಟ್ಟ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ದೇವರು ಹೇಗಿದ್ದಾರೆ ಅಂತ ದೇವರೇ ಹೇಳಿಕೊಟ್ಟಿದ್ದಾನೆ. ಆದ್ದರಿಂದ 100% ಅಥೆಂಟಿಕ್ ಆಗಿದೆ. ಯತ್ಶ್ರೀನಿಕೇತ ವರಿಭಿ ಪರಿಸೇವ್ಯಮಾನಂ ಭೂತ್ಯಾಶ್ವಯಾ ಕುಟಿಲ ಕುಂತಲ ವೃಂದ ಜುಷ್ಟಂ ಮೀನದ್ವಯಶ್ರಿಯಮಧಿ ಕ್ಷಿಪದ್ಯ ನೇತ್ರಂ ಧ್ಯಾಯೇನ್ಮನೋಮಯ ಮತಂದ್ರಿತ ಉಲ್ಲಸ ಭ್ರೂ. ಈಗ ಪರಮಾತ್ಮನ ಭೂಭಂಗವನ್ನು ವರ್ಣನೆ ಮಾಡುವುದಿಲ್ಲ. ಅದು ಹೇಳಿದ ಆ ಧ್ಯಾಯದ ಸ್ರವೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತಂ ಭೂಭಂಗಂ ಪಾರಮೇಶ್ಯಾದಿ ಪದದಾದಿ ವಿಮುಕ್ತಿದಂ. ದ್ವಾದಶ್ವತ ಸರಿಯಾಗಿ ಓದ್ಕೊಂಡು ಪ್ಯಾರಲಲ್ ಓದ್ಕೊಂಡ್ರೆ ಅರ್ಥ ಆಗಿದೆ. ಯತ್ ಶ್ರೀನಿಕೇತಂ ಅಲಿಭಿ ಪರಿಸೇವ್ಯಮಾನಂ ಭೂತ್ಯಾಶಯ ಕುಟಿಲ ಕುಂತಲ ವೃಂದ ದುಷ್ಟಂ ಮೀನದ್ವಯ ಶ್ರಿಯಂ ಅಧಿಕ್ಷಿಪದ್ಯ ನೇತ್ರಂ ಧ್ಯಾಯೇತ್ ಮನೋಮಯಂ ಅತಂದ್ರಿತ ಉಲ್ಲಸದ್ಭೂ. ಪರಮಾತ್ಮನ ಅಬ್ಜನೇತ್ರಂ, ಅಬ್ಜನೇತ್ರಂ ಅಂತ ಅಬ್ಜನೇತ್ರ ಅಂದ್ರೇನು? ಕಮಲದಂತಹ ಕಣ್ಣುಗಳನ್ನು ಹೊಂದಿರತಕ್ಕಂತಹ ಉಲ್ಲಸದ್ ಭೂ ಮುಖದ ಮತ್ತೆ ಎಕ್ಸ್ಟೆನ್ಷನ್. ಪರಮಾತ್ಮರಲ್ಲಿ ಕಣ್ಣುಗಳಿವೆ, ಮುಖದಲ್ಲಿ ಭೂಮಂಡಲ ಇದೆ. ಅದೆಲ್ಲವೂ ಹೇಗಿದೆ ಅಂತ ಕೇಳಿದರೆ ಮೀನದ್ವಯ ಸ್ತ್ರೀಯಂ ಅಧಿಕ್ಷಿಪ, ಎರಡು ಮೀನುಗಳ ಕಾಂತಿಯನ್ನು ಮೀರಿಸತಕ್ಕಂತಹ ಕಣ್ಣುಗಳನ್ನು ಸಾಮಾನ್ಯ ಯಾವುದಕ್ಕೆ ಹೋಲಿಸ್ತಾರೆ? ಮೀನಾಕ್ಷಿ ಮೀನುಗಳಿಗೆ ಹೋಲಿಸ್ತಾರೆ ಸಾಮಾನ್ಯವಾಗಿ. ಆ ಹೋಲಿಸೋದಕ್ಕೆ ಎರಡು ಕಾರಣ, ಒಂದು ಚಾಂಚಲ್ಯ ಒಂದು ಕಾರಣ, ಇನ್ನೊಂದು ಅದರ ಆಕಾರ ಇನ್ನೊಂದು ಕಾರಣ. ಮೀನಿದ್ದಾಗ ಇದ್ದಾಗ ಏನಾಗುತ್ತದೆ? ವಿಶಾಲವಾಗಿ ಇರಬೇಕು ಮತ್ತು ಅದು ಚಂಚಲವಾಗಿರಬೇಕು. ಹೇಳೋದಕ್ಕೋಸ್ಕರ ಮೀನದ್ವಯ ಸ್ತ್ರೀಯಂ, ಮೀನ ದ್ವಯ ಕಾಂತಿಯನ್ನು ಹೊಂದಿರತಕ್ಕಂತಹ ಅಧಿಕ್ಷಿಪದ ಅಬ್ಜ ನೇತ್ರಂ, ಕಮಲವನ್ನು ಮೀರಿಸತಕ್ಕಂತಹ ಕಣ್ಣುಗಳನ್ನು ಹೊಂದಿರುವ ಉಲ್ಲಸದ್ಭೂ ಭೂಮಂಡಲದಿಂದ ಹೊಡೆಯತಕ್ಕಂತಹ ಯತ್ ಶ್ರೀನಿಕೇತಂ ಶ್ರೀನಿಕೇತಂ ಮಹಾಲಕ್ಷ್ಮಿಗೆ ನೆಲೆಯಾದಂತಹ ಅಲಿಭಿಗಿ ಪರಿಸೇವ್ಯಮಾನಂ ದುಂಬಿಗಳಿಂದ ತುಂಬಾ ಚೆನ್ನಾಗಿ ಪರಿಸೇವಿತವಾದಂತಹ ಭೂತ್ಯಾಶ್ವಯ ತನ್ನ ಸಹಜವಾದ ಕಾಂತಿಯಿಂದ ಕೂಡಿರತಕ್ಕಂತಹ ಕುಟಿಲ ಕುಂತಲ ವೃಂದ ಜುಷ್ಟಂ. ಕುಟಿಲ ಕುಂತಲ, ಕುಂತಲ ಅಂದ್ರೇನು? ಹಾರಾಡತಕ್ಕಂಥ ತಲೆ ಮೇಲೆ ಹಣೆ ಮೇಲೆ ಹಾರಾಡ ಕೂದಲ ಕುಂತಲ ಅಂತ ಕರೀತಾರೆ. ಹಣೆ ಮೇಲೆ ಅಲಕ ಕುಂತಲ ಅಂದ್ರೆ ಹಣೆ ಮೇಲೆ ಹಾರಾಡ ಕೂದಲು. ಬರೀ ಕೂದಲುಗಳಿಗೂ ಅದಕ್ಕೂ ವ್ಯತ್ಯಾಸ ಇದೆ. ಮುಂಗುರು ಅಂತಾರಲ್ಲ, ಮುಂಗುರು ಸ್ವಯ ಕುಟಿಲ ಕುಂತಲ, ಕುಟಿಲ ಅಂದ್ರೆ ವಕ್ರವಾಗಿರತಕ್ಕಂತಹ ಗುಂಗುರಾಗಿರತಕ್ಕಂತಹ ಕುಂತಲ ವೃಂದ, ಆ ಮುಂಗುರುಗಳ ಸಮೂಹದಿಂದ ಜುಷ್ಟಂ ಸೇವಿತವಾದಂತಹ ಮೀನದ್ವಯ ಶ್ರೀಯಂ ಅಧಿಕ್ಷಿಪದ್ಯ ನೇತ್ರಂ ಮೀನದ್ವಯ ಮೀನದ್ವಯ ಶ್ರೀಯಂ ಅಧಿಕ್ಷಿಪದ್ಯ ನೇತ್ರಂ ಉಲ್ಲಸದ್ಭೂ
ಅಂತಹ ಪರಮಾತ್ಮನ ಮುಖವನ್ನ ಮನೋಮಯಂ ಧ್ಯಾಯೆ. ಮನೋಮಯಂ ಅಂದ್ರೇನು? ಮಾನಸಿಕವಾದ ಚಿಂತನೆಯಿಂದ ಬರಬೇಕಾಗಿ ಮನೋಮಯವಾದ ಮನಸ್ಸಿನಲ್ಲಿ ಆಸನಮಯವಾದ ರೂಪವನ್ನ ಧ್ಯಾನಿಸಬೇಕು. ಇದನ್ನ ಕೇಳಿದಾಗ ಏನಾಗುತ್ತೆ? ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಅದು ಮನೋಮಯ ರೂಪ ಅಂತ ಹೇಳ್ತಾರೆ. ಮನೋಮಯ ರೂಪ ಶ್ರಯಾ ತನ್ನ ಸತ್ವ ತನ್ನ ತನ್ನ ಭೂತ್ಯ ತನ್ನ ಸ್ವಂತ ಕಾಂತಿಯಿಂದ ಎಲ್ಲ ಬೆಳೆಸಿರತಕ್ಕಂಥ ಅಂದರೆ ಅವೆಲ್ಲವುಗಳು ಕೂಡ ಸಾಕಷ್ಟು ಕಾಣುತ್ತಿರೋದೆ ಪರಮಾತ್ಮನ ಸಹಜ ಕಾಂತಿಯ ಕಾರಣ ಹೊರತು ಅವುಗಳಿಂದ ಪರಮಾತ್ಮನಿಗೆ ಕಾಂತಿ ಬಂದಿಲ್ಲ. ಧ್ಯಾಯೇ ಸಾಕ್ಷಾಶ್ರೀತ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾದಿತಿ ಚ ತಸ್ಯಾವಲೋಕಮಧಿಕಂ ಕೃಪಯಾ ತಿಘೋರ ತಾಪತ್ರಯೋಪಶಮನಾಯ ನಿಹೃಷ್ಟಮಸ್ನೋ ನಿಗ್ಧಸ್ಪಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇ ಸ್ಥಿರಂ ವಿತತ ಭಾವನಯಾ ಗುಹಾಯಾಂ ತಸ್ಯ ಅವಲೋಕಂ ಧ್ಯಾನುರಾಗ ಅವಲೋಕನ ದ್ವಾದಶೋತ್ರಗಳು ಅದಕ್ಕೆ ಅವಲೋಕಂ ಧ್ಯಾಯೇ ಪರಮಾತ್ಮನ ನೋಟವನ್ನು ಧ್ಯಾನಿಸಬೇಕು. ಕಣ್ಣು ಆತನ ದೃಷ್ಟಿ ಹೇಗಿದೆ ಅದು? ಅಧಿಕಂ ಕೃಪಯ ಅತಿಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಂ ಅಕ್ಷ್ಣೋಹ ಅಕ್ಷ್ಣೋ ತಸ್ಯ ಅಕ್ಷ್ಣೋಹ ಅವಲೋಕಂ ಅಧಿಕಂ ಧ್ಯಾಯೇ ಅಂತ ಪರಮಾತ್ಮನ ಅವಲೋಕವನ್ನ ನೋಟವನ್ನ ಬಹಳವಾಗಿ ಧ್ಯಾನಿಸಬೇಕು. ಅದು ಹೇಗಿದೆ? ಕೃಪಯ ಅತಿಘೋರ ತಾಪತ್ರಯೋಪಶಮನಾಯ ಅತ್ಯಂತ ಘೋರವಾದ ತಾಪತ್ರಯಗಳ ಪರಿಹಾರಕ್ಕೋಸ್ಕರ ಪರಮಾತ್ಮನ ನೋಟವನ್ನು ಧ್ಯಾನ ಮಾಡಬೇಕು. ಆತ ಕಣ್ಣು ಬಿಟ್ಟು ನೋಡಿದಂದ್ರೆ ಏನಾಗುತ್ತೆ ನಮಗೆ? ಎಲ್ಲ ತಾಪ ಹೋಗ್ಬಿಡುತ್ತೆ ಅಂತ. ಕಣ್ಣು ಡಾಕ್ಟ್ರ್ ಕಡೆ ಬಂದುಬಿಟ್ರೆ ಸಾಕು, ಇನ್ನು ವರ್ಷ ಏನು ಕೊಟ್ಟಿರೋದೇ ಏನಿಲ್ಲ. ಬಹಳ ಬಿಜಿ ಡಾಕ್ಟ್ರಿಗೆ ಕೇಳಿ ನೋಡಿದ ಅಂದ್ರೆ ಓ ಕ್ಯೂರ್ ಆಗೋದು ಲೆಕ್ಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಸುಳ್ಳಾಗುತ್ತೆ ಎಷ್ಟೋ ಸಲ, ಈ ಮಾತ್ರ ಗ್ಯಾರಂಟಿ. ಅದನ್ನು ಮುಂದೆ ಹೇಳಿದೆ, ನಿಖಿಲ ಗೌರವ ವಿನಾಶಕ ಪರಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತಿ. ಇದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಆಚೆ ಉಪಯೋಗಿಸ್ಬಿಟ್ಟಿದ್ದಾರೆ. ಇಷ್ಟು ಕೂಡ ಒಂದೊಂದೊಂದು ಪ್ರಸಂಗಗಳು. ಕೃಪಯ ಅತಿಘೋರ ಪಾಪಪ್ರಯೋಪಶಮನಾಯ ನಿಸೃಷ್ಟಂ, ಅದಕ್ಕೋಸ್ಕರ ಆವಿರ್ಭವಿಸಿರತಕ್ಕಂತಹ ಪರಮಾತ್ಮನ ಅವಲೋಕನವನ್ನು ಧ್ಯಾನಿಸಬೇಕು. ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇತ್ಯರಂ ವಿತತ ಭಾವನೆಯ ಗುಹಾಯಾಮ್, ಗುಹಾಯಾಮ್ ಹೃದಯ ಗುಹೆಯಲ್ಲಿ ವಿತತ ಭಾವನೆಯ ಭಾವನ ಅಂದರೆ ಭಕ್ತಿ, ಇದು ವಿಶಾಲವಾದ ಭಕ್ತಿಯಿಂದ ಧ್ಯಾನಿಸಬೇಕು. ಸ್ನಿಗ್ಧಸ್ಮಿತ ಅನುಗುಣಿತಂ, ಸ್ನಿಗ್ಧಸ್ಮಿತ ಪ್ರೀತಿಯಿಂದ ಕೂಡಿದ ಮಂದಹಾಸದಿಂದ ಅನುಗುಣಿತಂ ವಿಶೇಷವಾಗಿ ವೃದ್ಧಿಸಿರತಕ್ಕಂತಹ ತುಂಬಿರತಕ್ಕಂತಹ ಅಂತ. ವಿಪುಲ ಪ್ರಸಾದಂ ಮಹಾ ಅನುಗ್ರಹವನ್ನು ತೋರತಕ್ಕಂತಹ ಪರಮಾತ್ಮನ ಅಂತ ಅವಲೋಕನವನ್ನು ಚಿಂತಿಸಬೇಕು. ಸಾನುರಾಗ ಅವಲೋಕನ ಅಂತ ಹೇಳಬೇಕಾದ್ರೆ ಸ್ಮರಾಮಿ ಭವಸಂತಾಪ ಅನಿತಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಅಂತ ಆಚಾರ್ಯರು. ಹಾಸಂ ಹರೇರವ ಅವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಂಮೋಹನಾಯ ರಚಿತ ನಿಜಮಾಯ ಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಇನ್ನು ಮಂದಹಾಸವನ್ನು ವಿಶೇಷವನ್ನು ಹಾಸಂ ಮಂದಹಾಸವನ್ನು ಧ್ಯಾನಿಸಿದೆ. ಹರೇಹೇ ಹಾಸಂ ಚಿರಂ ಧ್ಯಾಯಿ, ಹರಿಯ ಮಂದಹಾಸವನ್ನು ಬಹಳವಾಗಿ ಧ್ಯಾನಿಸಬೇಕು. ಅದೆಂಥದ್ದು? ಅವನತ ಅಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ, ಅವನತ ತಲೆಬಾಗಿದಂತಹ ಅಖಿಲ ಲೋಕ ಎಲ್ಲ ಜನಗಳ ತೀವ್ರ ಶೋಕ, ಅತ್ಯಂತ ಹೆಚ್ಚಿನ ಶೋಕವೆಂಬ ಅಶ್ರು ಸಾಗರ ಕಣ್ಣೀರಿನ ಸಾಗರವನ್ನು ವಿಶೋಷಣ ಒಣಗಿಸಿ ಹಾಕತಕ್ಕಂತಹ ಪರಮಾತ್ಮನ ಮಂದಹಾಸ ನೋಡಿದ ತಕ್ಷಣ ಏನಾಗುತ್ತೆ? ಯಾರು ತುಂಬ ಏನೋ ಕೇಳಕ್ಕೆ ಹೋಗಿರ್ತಾನೆ, ಅದಕ್ಕೆ ಮಾತಾಡ್ಬಿಟ್ಟು ಏನಾಗುತ್ತೆ ನಮಗೆ ಸದ್ಯ ಕೆಲಸ ಆಗುತ್ತೆ ಅಂತ. ನಾವು ಕೇಳಿದ್ಮೇಲೆ ನಾವು ಕಲಿತ್ರೆ ಗ್ಯಾರಂಟಿ ಕೆಲಸ ಆಗುತ್ತೆ ಅಂತ. ಅಪಾಶ್ಯ ಬಣ್ಣದವರು ಬೇರೆ, ಅದಕ್ಕೆ ಉಸಾರ ಹಾಸ ಉದಾರವಾದ ಮಂದಹಾಸವನ್ನು ಧ್ಯಾನಿಸಬೇಕು. ಅವನತ ಅಖಿಲ ಲೋಕ ತೀವ್ರ, ಎಷ್ಟು ಪದ ಇದೆ? ಅವನತ ಅಖಿಲ ಲೋಕ ತೀವ್ರ ಶೋಕ ಅಶ್ರು ಸಾಗರ ವಿಶೋಷಣ, ಅಷ್ಟು ಪದ ಸೇರಿಸಿದ್ದ. ಎಲ್ಲ ಜನಗಳ ತೀವ್ರವಾದ ದುಃಖಾಶ್ರು ಸಾಗರವನ್ನು ಸಂಪೂರ್ಣ ಒಣಗಿಸಿ ಹಾಕತಕ್ಕಂತಹ ಅತ್ಯುದಾರ, ಉದಾರ ಅಂದರೆ ಶ್ರೇಷ್ಠ, ಅತ್ಯಂತ ಶ್ರೇಷ್ಠವಾದಂತಹ ಮಂದಹಾಸವನ್ನು ಧ್ಯಾನಿಸಬೇಕು. ಸಂಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಅದು ಹೇಗಿದೆ ಅಂದರೆ, ಮಕರಧ್ವಜಸ್ಯ ಸಂಮೋಹನಾಯ, ಮಕರಧ್ವಜ ಅಂದರೆ ಮನ್ಮಥ, ಮನ್ಮಥನೇ ಇದಾಗಬೇಕು. ಮನ್ಮಥ ಏನಾಗಬೇಕು? ನಾಚಿಕೊಂಡು ಹೋಗಬೇಕು, ಮನ್ಮಥನೇ ಬೆರಗಾಗಬೇಕು. ಅಂತಹ ನಿಜಮಾಯ ಯಾಸ್ಯ ರಚಿತಂ ಭೂಮಂಡಲಂ, ತನ್ನ ಸ್ವೇಚ್ಛೆಯಿಂದ ರಚಿತವಾದ ಪರಮಾತ್ಮನ ಭೂಮಂಡಲವನ್ನು, ಮಕರಧ್ವಜಸ್ಯ ಸಂಮೋಹನಾಯ ರಚಿತಂ ಭೂಮಂಡಲಂ ಧ್ಯಾಯೇ, ಧ್ಯಾನಿಸಬೇಕು. ಮನುಸುತೆ ಮನುಸುತೆ ಸಂಬೋಧನೆ, ಮನುವಿನ ಮಗಳೇ, ದೇವತೆ ಯಾರು? ಸ್ವಾಮಿಭೋಗನವರ ಮಗಳು ಮನಸ್ಸುತೆ ಅಂತ ಹೇಳಿದ್ರೆ ಸ್ವಾಮಿಭೋಗನವರ ಮಗಳಾದವಳೆ ಅಂಬ ಅಮ್ಮ ಇದ್ರ ಮಧ್ಯೆ ಮಾನವಿ ಮನುಪುತ್ರಿ ಹೀಗೆಲ್ಲ ಸಂಬೋಧನೆ ಮಾಡ್ತಾ ಹೋಗ್ತಾರೆ. ಮನುಸುತೆ ಮಕರ ಧ್ವಜಸ್ಯ ಅತಂತ್ರಿತಂ ಅಂದ್ರೇನು ಎಲ್ಲಿದೆ ಅತಂತ್ರಿತ ಉಲ್ಲಸದ್ದು ಅತಂತ್ರಿತ ಧ್ಯಾಯ ತಂತ್ರ ಅಂದ್ರೆ ಸೋಮಾರಿತನ ಅತಂತ್ರಿತ ಅಂದ್ರೇನು ಲಾಲಸ್ಯವಿಲ್ಲದೆ ಧ್ಯಾನಿಸ್ತೇನೆ ಎಲ್ಲಿದೆ ಎಷ್ಟೇ ಶೋಕ ಎಷ್ಟೇ ಶೋಕ ಹಿಂದಿನ ಇದೇನ ಅತಂತ್ರಿತ ಧ್ಯಾಯ ಅತಂತ್ರಿತೆ ಅಲ್ಲ ಅತಂತ್ರಿತ ಧ್ಯಾಯ ಅಂದ್ರೆ ಆಲಸ್ಯ ಬಿಟ್ಟವನಾಗಿ ಧ್ಯಾನಿಸ್ತೇನೆ ಅಂದ್ರೆ ಬಹಳ ಚಟುವಟಿಕೆಯಿಂದ ಉಲ್ಲಾಸದಿಂದ ಧ್ಯಾನಿಸಬೇಕು ಅಂತ ಅವರು ಚೆಲ್ಲಾಗಿ ಧ್ಯಾನ ಮಾಡಬಾರದು ಉಲ್ಲಾಸದಿಂದ ಧ್ಯಾನ ಮಾಡಬೇಕು ಆ ಪದ ಹಿಡಿದಿಲ್ಲ ಅವರು ಬಟ್ ಅದು ಅತಂತ್ರಿತ ಶಬ್ದಕ್ಕೆ ಅದೇನೆ ತಂದ್ರ ಅಂತ ಹೇಳಿದ್ರೆ ಆಲಸ್ಯ ಅಂತ ಅತಂತ್ರಿತ ಅಂದ್ರೆ ಆಲಸ್ಯರಹಿತ ತಂದ್ರಾಸ್ಯ ಸಂಜಾತ ಆಯ್ತು ತಂತ್ರಿತ ಮತ್ತೆ ತತಾರಕಿತ ಆ ರೀತಿ ಇದ್ದಾರೆ ಧ್ಯಾನಾಯನಂ ರಹಸಿ ಅಲ್ಲಿದೆ ನೋಡಿ ಅತಂತ್ರಿತ ಆಲಸ್ಯ ವರ್ಜಿತ ಬೇರೆ ಹಾಕಿದ್ದಾರೆ ಇಪ್ಪತ್ತೊಂಬತ್ತು ಜೊತೆ ಮನೆ ಅತಂತ್ರಿತ ಆಲಸ್ಯ ವರ್ಜಿತ ಧ್ಯಾನಾಯನಂ ರಹಸಿ ತದ್ ಬಹುಲಾಧರುಷ್ಟ ಭಾಸಾರುಣಾಯಿತ ತನು ದ್ವಿಜಕುಂದತಂತಿ ಧ್ಯಾಯೇ ಸಹೃತ್ ಸುಹರಕೇ ಅವಸಿತಸ್ಯ ವಿಷ್ಣೋ ಭಕ್ತ್ಯಾರ್ದಯಾರ್ಪಿತ ಮನಃ ನ ಪೃಥಕ್ತಿ ದೃಕ್ಷೇತ್ ಧ್ಯಾನಾಯನಂ ರಹಸಿ ತತ್ ಬಹುರಾಧರುಷ್ಟ ಭಾಸ ಅರುಣಾಯಿತ ತನು ದ್ವಿಜ ಕುಂದಪಂಕ್ತಿ ಪರಮಾತ್ಮನ ದಂತಪಂಕ್ತಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಕುಂದ ದ್ವಿಜ ಕುಂದಪಂಕ್ತಿ ದ್ವಿಜ ಅಂದ್ರೇನು ಹಲ್ಲುಗಳು ಅಂತ ಹಲ್ಲುಗಳಿಗೆ ದ್ವಿಜ ಜಾತಿ ಕರೀತಾರೆ ಎರಡನೇ ಸುತ್ತು ಬರುತ್ತೆ ದುರ್ಜಾಯತೆ ಮೊದಲ ಹಲ್ಲು ಹೋಗಿ ಬರುತ್ತೆ ಮತ್ತೆ ಎರಡನೇ ಹಲ್ಲು ಬರುತ್ತೆ ಅದಕ್ಕೆ ದ್ವಿಜ ಕುಂದ ಕುಂದ ಅಂದ್ರೆ ಜಾಜಿ ಹೂವು ಜಾಜಿ ಹೂವು ಬೆಳ್ಳಗಿರುತ್ತಲ್ಲ ದ್ವಿಜ ಕುಂದ ಪಂಕ್ತಿ ಅಂದ್ರೆ ಕುಂದ ಜಾಜಿ ಹೂವಿನಂತಕ್ಕಂತಹ ಅಲ್ಲಿ ಜಾಜಿ ಹೂವಿನ ಸಾದೃಶ್ಯ ಬಿಳಿತನಕ್ಕೆ ಮಾತ್ರ ಬೆಳಗಿರುತ್ತೆ ಒಂದು ಕಟ್ಟೆ ಮಲ್ಲಿಗೆ ಅಡಗೆ ಅಂತ ಹೇಳ್ತಾರಲ್ಲ ಆಟ ದ್ವಿಜ ಕುಂದ ಪಂಕ್ತಿ ಪಂಕ್ತಿ ಅಂದ್ರೆ ಸಾಲು ಪರಮಾತ್ಮರ ದಂತ ಪಂಕ್ತಿಯನ್ನ ಜಾಜಿ ಹೂವಿನಂತಹ ದಂತ ಪಂಕ್ತಿಯನ್ನ ಧ್ಯಾನಿಸಬೇಕು ಏನ ಕೆಲವರು ಹೊಲಿಸ್ತಾರೆ ದೇವಿ ಇಲ್ಲಿ ಹೊಲಿಸ್ತಿರೋ ಹೀಗೆ ಅಲ್ಲಿ ಬೆಳ್ಳಗಿರೋದೊಂಬ ಅರ್ಥ ಇಲ್ಕೊಳ್ಬೇಕಾಗಿದೆ ಹೊಲಿಸ್ಬೇಕಾದ್ರೆ ಯಾವ ದೃಷ್ಟಿಯಿಂದ ಹೇಳ್ತಾರೆ ಎಂಬುದು ಮುಖ್ಯ ಅದನ್ನು ಹೇಳಿ ಧ್ಯಾನಾಯನಂ ರಹಸಿತ ಬಹುಲಾಧ ರೋಷ್ಟ ಭಾಸ ಅರುಣಾಯಿತ ತನು ದ್ವಿಜಕುಂದ ಪಂಕ್ತಿ ಪರಮಾತ್ಮನ ಹಲ್ಲುಗಳು ಹೇಗಿದೆ ಬೆಳ್ಳಗಿದೆ ಅಂತೆ ಆದರೆ ಸ್ವಲ್ಪ ಕೆಂಪು ಕಾಣುತ್ತೆ ಇದೇ ನೀವು ಬೆಳಗಿದೆ ಕೆಂಪು ಕಾಣುತ್ತೆ ಅಂದ್ರೆ ಏನರ್ಥ ಕೆಂಪು ಕಾಣೋದು ಹಲ್ಲು ಬೆಳಗ್ಗೆ ಕೆಂಪಿರೋದಕ್ಕಲ್ಲ ಬಹುಲ ಅಧರೋಷ್ಟ ಭಾಸ ಪರಮಾತ್ಮನ ತುಟಿ ಕೆಂಪಿದೆ ಆ ತುಟಿ ಕೆಂಪು ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆ ಏನು ಕಾಣುತ್ತೆ ಕೆಂಪು ಕಾಣುತ್ತೆ ಅರ್ಥ ಅದೇ ಕೆಂಪಿದ್ರೆ ದೋಷ ತುಟಿ ಕೆಂಪು ರಿಫ್ಲೆಕ್ಟ್ ಆಗುತ್ತೆ ಹಲ್ಲು ಹೊಡಿತೇವೆ ಅಂತ ಇನ್ನೊಂದು ಅರ್ಥ ಹಲ್ಲು ಹೊಡೆಯೋದ್ರಿಂದ ತುಟಿಗಳ ಕೆಂಪು ರಿಫ್ಲೆಕ್ಟ್ ಆಗೋದ್ರಿಂದ ಅವು ಕೆಂಪಾಗುತ್ತೆ ಅದೇ ದ್ವಿಜ ಕುಂದ ಪಂಕ್ತಿ ಕುಂದಪಂಕ್ತಿ ಬೆಳಗಿದೆ ಅರುಣಾಯಿತ ಕೆಂಪಿ ಅರುಣಾಯಿತ ಬಹುಲಾಧರೋಷ್ಟ ಬಹುಲ ಅಥವಾ ಭಾಸ ಕನ್ವಯ ಅಧರೋಷ್ಟ ಬಹುಲ ಭಾಸ ಅಧರೋಷ್ಟ ಅಂದ್ರೆ ಕೆಳತುಟಿ ಕೆಳತುಟಿಯ ಬಹುಕಾಂತಿಯಿಂದಾಗಿ ಆ ಕೆಂಪಾಗಿ ಕಾಣತಕ್ಕಂತಹ ಪರಮಾತ್ಮನ ಬಿಳಿ ದಂತಪಂಕ್ತಿಯನ್ನು ಚಿಂತಿಸಬೇಕು ಅದೆಂಥ ಧ್ಯಾನಾಯನ ಧ್ಯಾನಕ್ಕೆ ಅರ್ಹವಾದ ಸದಾಕಾಲ ಚಿಂತಿಸ್ತಾ ಇರಬೇಕು ಧ್ಯಾಯೇ ಸ್ವಹೃತ್ ಗುಹರಕೆ ಎಲ್ಲಿ ಧ್ಯಾನ ಮಾಡಬೇಕಿದ್ದನ ಸಾ ಹೃತ್ ಗುಹರಕೆ ನಮ್ಮ ಹೃದಯ ಗುಹೆಯಲ್ಲಿ ಧ್ಯಾನ ಮಾಡಬೇಕು ಅದು ಧ್ಯಾನ ಯಾವಾಗಲೂ ಔಟ್ವರ್ಡ್ ಆಗಬಾರ್ದು ಇನ್ವರ್ಡ್ ಆದ್ದರಿಂದ ಅದನ್ನು ಆ ರೀತಿ ಚಿಂತಿಸಬೇಕು ಅವಸಿತಸ್ಯ ವಿಷ್ಣೋ ಸಹೃತ್ ಗುಹರಕೆ ಅವಸಿತಸ್ಯ ವಿಷ್ಣೋ ಕುಂದ ಕುಜಕುಂದ ದ್ವಿಜಕುಂದ ಪಂಕ್ತಿ ಧ್ಯಾಯಿ ಅಂತ ಪರಮಾತ್ಮನ ದ್ವಿಜಕುಂದ ಪಂಕ್ತಿಯನ್ನು ಧ್ಯಾನಿಸಬೇಕು ಭಕ್ತ್ಯ ಭಕ್ತಿಯಿಂದ ಧ್ಯಾನಿಸಬೇಕು ಆರ್ದ್ರಯ ಆರ್ದ್ರವಾದ ಭಕ್ತಿಯಿಂದ ತುಂಬಿದ ಭಕ್ತಿಯಿಂದ ಧ್ಯಾನಿಸಬೇಕು ಅರ್ಪಿತ ಮನಃ ಮನಸ್ಸನ್ನು ತೊಡಿಸಿದವನಾಗಿ ಧ್ಯಾನಿಸಬೇಕು ನ ಪೃಥಕ್ ದಿದೃಶ್ಯೆ ಇದನ್ನು ಬೇರೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟ ನಾ ಪೃಥಕ್ ದಿದೃಶ್ಯೆ ದೇವರು ನಮ್ಮನ್ನು ಬೇರೆ ತಿಳ್ಕೊಂಡ್ಬಿಡಬಾರ್ದು ಮತ್ತೆ ಅರ್ಥ ಮಾಡ್ಬಿಟ್ಟ ಹಾಗಲ್ಲ ಪೃಥಕ್ ಬೇರೆ ಯಾವ ಪದಾರ್ಥನೂ ನೋಡಬಾರ್ದು ದೇವರನ್ನೇ ನೋಡಬೇಕು ನಾ ಪೃಥಕ್ ದಿದೃಶ್ಯೆ ಪರಮಾತ್ಮನ ಹೊರತು ನಾ ಪೃಥಕ್ ದಿದೃಶ್ಯೆ ತಮೇವ ದಿದೃಶ್ಯೆ ಇತ್ಯರ್ಥ ತಾತ್ಪರ್ಯ ಆಚಾರ್ಯ ಪರಮಾತ್ಮನೇ ಧ್ಯಾನಿಸಬೇಕು ಹೊರತು ಬೇರೆ ಕಡೆ ಹೋಗಬಾರ್ದು ಇಷ್ಟೆಲ್ಲ ಕಲ್ಪನೆ ಇದ್ದಾಗ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ ನೋಡೋದು ನಮ್ಗೆ ಯಾಕೆ ಬೇರೆ ಕಡೆ ಮನಸ್ಸು ಯಾವಾಗ ಹೋಗುತ್ತೆ ಅದರ ವೈಭವ ಗೊತ್ತಿಲ್ಲ ಆದ್ರಿಂದ ಆ ಕಡೆ ಹೋಗುತ್ತೆ ಅವ ಯಾವಾಗ ವೈಭವ ಗೊತ್ತಾಗುತ್ತೋ ತಕ್ಷಣ ಆ ಕಡೆಗೆ ಮನಸ್ಸು ಕೇಂದ್ರೀಕೃತವಾಗುತ್ತೆ ಹೀಗಿರಬೇಕು ಅಲ್ಲಿ ಮುಕ್ತಾಯ ಮಾಡ್ತಾರೆ ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವೋ ಭಕ್ತ್ಯ ದ್ರವ ಹೃದಯ ಉತ್ತುಲಕ ಪ್ರಮೋದ ಔತ್ಕಂಠ ಬಾಷ್ಪಕಲಯ ಮುಹುರದ್ಯಮಾನ ತಚ್ಚಾಪಿ ಚಿತ್ತ ಬಡಿಶಂ ಕ್ಷಣಕೈರ್ವಿಯುಂಕ್ತೆ ಏವಂ ಹರೌ ಭಗವತಿ ಪ್ರತಿಲಬ್ಧ ಭಾವ ಈಗ ಪರಮಾತ್ಮನಲ್ಲಿ ಭಾವ ಅಂದ್ರೆ ಭಕ್ತಿ ಅಥವಾ ಮನಸ್ಸು ಸಂಪೂರ್ಣ ಮನಸ್ಸನ್ನು ತೊಡಿಸಿದಾಗ ಭಕ್ತ್ಯ ಭಕ್ತಿಯಿಂದ ತೊಡಿಸಿದಾಗ ದ್ರವ ಹೃದಯ ಮನಸ್ಸು ಕರಿಹೋಗುತ್ತೆ ಉತ್ಪುಲಕ ಪ್ರಮೋದ ಪುಲಕದಿಂದಾಗಿ ರೋಮಾಂಚನದಿಂದಾಗಿ ಆನಂದ ಬಹಳವಾಗಿ ಹೊರೆ ಹೊಮ್ಮುತ್ತೆ. ಉತ್ಕಂಠ ಬಾಷ್ಪಕಲಯ ಮುಹುರರ್ಧ್ಯ ಮಾನ ಉತ್ಕಂಠ ಬಾಷ್ಪಕಲಯ ಉತ್ಕಂಠ ಅಂದ್ರೆ ಕಾತರ ಅದರಿಂದಾಗಿ ಬಾಷ್ಪಕಲಯ ಆನಂದ ಹಸಿರುಗಳು ಬರುತ್ತೆ. ಮುಹುರರ್ಧ್ಯ ಮಾನ ಮತ್ತೆ ಮತ್ತೆ ಸುರಿತಾ ಇದೆ. ತಚ್ಚಾಪಿ ಚಿತ್ತ ಬಡಿಶಂ ಶನಕೈರ್ ಬಿಯುಂತೆ ಇಂಥ ಒಂದು ಧ್ಯಾನದ ಸ್ಥಿತಿ ಇದೆಯಲ್ಲ ಆ ಚಿತ್ತ ಬಡಿಶಂ ಮನಸ್ಸಿನ ಬಂಧನವನ್ನ ತೆಗೆದುಹಾಕಿದೆ. ಯಾವ ಸಂಸಾರದ ಬಂಧನ ಏನಿದೆ ಪರಮಾತ್ಮರ ಚಿಂತನೆ ಮಾಡ್ತಿದ್ದಾಗ ಚಿತ್ತ ಬಡಿಶ ಬಡಿಶ ಅಂದ್ರೆ ಗಾಳ ಚಿತ್ತ ಚಂಚಲೋಯಂ ಮನೋಮೀನ ಸಮಾನೆಯೋ ಹರಿಸ್ತರೆ ವಿಷಯೋದಕ ಸಂಚಾರಿ ಶ್ರೇಯತ್ತ ಬಡಿಶಾಸ್ತ ಅಂತ ಆಚಾರದ ಒಂದು ಶ್ಲೋಕ. ಮನಸ್ಸಿಗೆ ಭಕ್ತಿಯ ಗಾಳ ಹಾಕಬೇಕು ಅಂತ ಹೇಳ್ತಾರೆ. ಚಿತ್ತ ಬಡಿಶವಿಯೋ ಧ್ಯಾನಾನಂತರ ಸಮಾಧಿ ಇದು ಯಾವಾಗ ಸಾಧ್ಯ ಅಂದ್ರೆ ಧ್ಯಾನ ಮಾಡಿ ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರ್ತಾನಲ್ಲ ಆಗ ಮನಸ್ಸು ಡೀಲಿಂಗ್ ಆಯ್ತು. ಡೀಲಿಂಗ್ ಆಗಿ ಡೈರೆಕ್ಟ್ ಆಗಿ ದೇವ್ರು ನೋಡ್ತಾ ಇರ್ತಾನೆ. ಆ ಯಾವುದು ಹೊರಗೆ ಏನಾದರೂ ಗೊತ್ತಾಗೋದಿಲ್ಲ. ಪರೀಕ್ಷಿತ ರಾಜ ಹಾವು ಹಾಕಿದ್ರೆ ಹಾಕಿ ಗೊತ್ತಾಗಲ್ಲ ಸೆಮಿಕರಿಗೆ ಹಾಕಿ. ಮುಕ್ತಾಶ್ರಯಂ ಗರ್ಗಿ ನಿರ್ವಿಷಯಂ ಸತಿತ್ತಂ ನಿರ್ವಾಣ ಮೃತ್ಯತಿ ಮನಸ್ಸಹತಾ ಯಥಾರ್ಥಿ ಆತ್ಮಾನಮತ್ರ ಪುರುಷೋ ವ್ಯವಹಾರಮೇಕಂ ಅನ್ವೀಕ್ಷತೆ ಪ್ರತಿ ನಿವೃತ್ತ ಗುಣ ಪ್ರವಾಹ ಸೋಪ್ತೇತಯ ಜರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಂ ನ್ಯವಸಿತ ಸುಖ ದುಃಖ ಮಹೇ ಹೇತುತ್ವಮಪ್ಸತಿ ಕರ್ತರಿ ದುಃಖಯೋರ್ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮ ಕಷ್ಟ. ಪರಮಾತ್ಮ ಸಮಯದಲ್ಲಿ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದ ಹೇಗಿರ್ತಾನೆ ಅವನು ಉಪಲಬ್ಧ ಪರಾತ್ಮ ಕಷ್ಟ ಸುಖದ ಪರಾಕಾಷ್ಠೆಯನ್ನು ತಲುಪಿಸ್ತಾನೆ ಜೀವ. ಮುಕ್ತನಾಗಿದ್ದ ಹೇಗಿರಬೇಕು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಹಾಕುತ್ತಿರ್ತಾನೆ. ಹೊರಗಿನ ವಿಷಯ ಅವನು ಯಾವುದೂ ಅರ್ಥ ಆಗೋದಿಲ್ಲ ಗಮನಕ್ಕೆ ಬರೋದಿಲ್ಲ. ದೇಹಂತು ತಮ್ಮ ಚರಮಂ ಚಿತಬುಚ್ಚಿ ತಮ್ವಾ ಸಿದ್ಧೋ ವಿಪಶ್ಯತಿ ಯಥೋ ಅಧ್ಯಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಚಾದ ಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧ ಮದಿರಾಮದಾಂಧ ಮದಿರೆಯ ಮದದಿಂದ ಕುರುಡಾದ ವ್ಯಕ್ತಿ ತನ್ನ ಮೈ ಮೇಲೆ ವಸ್ತ್ರದ ಬಗ್ಗೆ ಹೇಗೆ ಜ್ಞಾನ ಇರೋದಿಲ್ವೋ ಹಾಗೆ ಭಗವಂತನ ಬಗ್ಗೆ ತಲ್ಲೀನಾದ ವ್ಯಕ್ತಿ ಹೇಗಾಗ್ತಾನೆ ತನ್ಮಯನಾಗಿಬಿಡ್ತಾನೆ. ದೃಷ್ಟಾಂತ ಯಾವುದಕ್ಕೆ ಕೊಟ್ಟರೋದನ್ನ ತನ್ಮಯತೆ ದೃಷ್ಟಾಂತ. ಮದಿರಾಪಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಮದಿರಾಮದಾಂಧ ಅವನು ನೋಡ್ಬಿಟ್ಟು ಅವನಿದ್ದಾಗ ಇವನಿರ್ತಾನೆ ಅಂತ ಹೇಳಿ ಉನ್ಮತ್ತ ಮತ್ತ ಅವರೆಲ್ಲ ದೃಷ್ಟಾಂತಗಳು ಕೊಡೋ ಉದ್ದೇಶ ಹಾಗೆ ಹುಚ್ಚು ಹಿಡಿಯಿತು ಏನಾಗ ಹುಚ್ಚು ಹಿಡಿಯಿತು ಅಂತ ಆ ದೃಷ್ಟಿನೂ ಹಾಗೆ ದೇವ ಹುಚ್ಚು ಬಂದ ಹುಚ್ಚು ಹಿಡಿಯಿತು ಅಂತ ಅರ್ಥ ಅಲ್ಲ ಇನ್ವಾಲ್ವ್ಮೆಂಟ್ ಬಂತು ಅಂತ. ದೇಹೋಪಿ ದೈವ ವಶಗ ಖಲು ಕರ್ಮ ತಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ದಾಸು ತಂ ಸಪ್ರಪಂಚ ಮತಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸ. ಹೀಗೆ ಯಾವನು ಪರಮಾತ್ಮನನ್ನು ಕಣ್ಣಾರೆ ಕಾಣ್ತಾನೆ ಅವನು ಎಚ್ಚರಗೊಂಡ ವ್ಯಕ್ತಿ ಸ್ವಪ್ನ ಪದಾರ್ಥವನ್ನು ಹೇಗೆ ಕಾಣೋದಿಲ್ವೋ ಈ ಸಂಸಾರದ ದುಃಖಕ್ಕೆ ಒಳಗಾಗೋದೇ ಇಲ್ಲ. ದೇವ್ರ ಬಗ್ಗೆ ಎಚ್ಚರಿಕೆ ಬಂದವನಿಗೆ ದುಃಖ ಪೂರ್ತಿ ಪರಿಹಾರ ಆಗುತ್ತೆ. ಅದನ್ನೇ ಪ್ರಜಹಾದಿಯದ ಕಾಮ ಅಂತ ಹೇಳ್ತಾರಲ್ಲ ಅಂತ ಸ್ಥಿತಿ ಬರ್ತದೆ. ಎಷ್ಟು ಆನಂದ ಕೊಡುತ್ತೆ ಅಂದರೆ ಯಥಾ ಪುತ್ರಾಚ್ಯ ವಿತ್ತಾಚ್ಯ ಪ್ರಸನ್ನತ್ಯ ಪ್ರತೀಯತೆ ಅಪಿ ಆತ್ಮತ್ವೇನ ಅಭಿಮತ ದೇಹಾದೇಹೇ ಪುರುಷಸ್ತಃ. ತನ್ನ ಪುತ್ರನ ಎಷ್ಟೇ ಅಭಿಮಾನ ಇರಬಹುದು ಹಣಕಾಸಿನ ಎಷ್ಟೇ ಅಭಿಮಾನ ಇರಬಹುದು ಒಂದು ಜ್ಞಾನ ಇದೆ ಅದರಿಂದ ನಾನು ಬೇರೆ ಗೊತ್ತಾಯ್ತಾ. ನನ್ನ ಮಗನಿಂದ ನಾನು ಬೇರೆ ಹಣಕಾಸಿನಿಂದ ನಾನು ಬೇರೆ ಅಂತ ಹೇಳಿ ಜ್ಞಾನ ಹೇಗಿರುತ್ತೋ ಅಸಪ್ರಜ್ಞಾತ ಸಭಾಸ್ಥಿತಿ ಇದು ದೇಹದಿಂದ ನಾನು ಬೇರೆ ಅಂತ ಗೊತ್ತಾಗುತ್ತೆ. ನಮಗೆ ನಿತ್ಯ ಜೀವನ ಹೊರಗೆ ನೋಡಿದಾಗ ಏನಾಗುತ್ತೆ ದೇಹದ ನಂತರ ಐಶ್ವರ್ಯ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸಾಮಾನ್ಯ. ಆ ಸ್ಥಿತಿಯಲ್ಲಿ ಪೂರ್ತಿ ಡೀಲಿಂಗ್ ಆಗಿ ಕಾಣುತ್ತೆ. ಯಥೋಲ್ಮುಖ ದುಷ್ಕುಲಿಂಗ ಧೂಮಾತ್ವಾಪಿ ಸ್ವಸಂಭವ ಅಭ್ಯಾತ್ಮತ್ವೇನ ಅಭಿಮತ ದಾಹಕೋಗ್ನಿ ಪ್ರಸಂಗಮತ. ಇಲ್ಲಿ ಕೊಳ್ಳಿಯಲ್ಲಿ ಅಗ್ನಿ ಇದೆ, ಕಿಡಿಯಲ್ಲಿ ಅಗ್ನಿ ಇದೆ, ಧೂಮದಲ್ಲಿ ಅಗ್ನಿ ಇದೆ. ಆದರೆ ಧೂಮವೇ ಅಗ್ನಿಯಲ್ಲ, ಕೊಳ್ಳಿನೇ ಅಗ್ನಿಯಲ್ಲ. ಅದೇ ರೀತಿ ಇದೆ, ಪರಮಾತ್ಮನೇ ನಾವಲ್ಲ, ದೇಹನೇ ನಾವಲ್ಲ, ಎರಡರ ಬಗ್ಗೆ ನಾವಿದ್ದೇವೆ. ದೇಹ ಹೊರಗಿದೆ, ದೇವರೊಳಗಿದ್ದ. ದೇಹ ಹೊರಗಿದೆ ಅದು ನಾವಲ್ಲ, ದೇವರೊಳಗಿದ್ದಾನೆ ಅದು ನಾವಲ್ಲ. ನಾವೇನಾಗಿ ಇದ್ಬಿಟ್ಟಿವಿ ನಾವು ಕೂತಿದ್ದೇವೆ, ಮತ್ತೆ ನಾವು ಎರಡು ತಿಳ್ಕೊಂಡ್ಬಿಡ್ತೇವೆ. ಇಲ್ಲ ದೇಹ ನಾನು ದೇವರೇ ನಾನು ಎರಡು ಡೇಂಜರ್ ಗೊತ್ತಾರೆ. ಹೊರಗಿರೋ ದೇವ್ರ ನಾನು ತಿಳ್ಕೊಂಡ್ರೆ ತಪ್ಪು, ಹೊರಗಿರೋ ದೇಹ ನಾನು ತಿಳ್ಕೊಂಡ್ರೆ ತಪ್ಪು. ಜಡದೊಂದಿಗೆ ಐಕ್ಯ ಅದು ದೇಹದೊಂದು ಜೀವನೊಂದಿಗೆ ಐಕ್ಯ ದೇವರೊಂದಿಗೆ ಐಕ್ಯ. ದೇಹ ದೇವ, ದೇಹಕ್ಕೆ ತಿಳ್ಕೊಂಡ್ರೂ ಹಾಳಾಗ್ತಾನೆ, ದೇವಕ್ಕೆ ತಿಳ್ಕೊಂಡ್ರು ಹಾಳಾಗ್ತಾನೆ. ಮಧ್ಯಾಹ್ನ ಆಗಿರೋದೇ ಕನ್ಫ್ಯೂಷನ್ಗೆ ಕಾಲ. ಏನಾಯ್ತ ಭೇದ ತಿಳ್ಕೋಬೇಕು. ಆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಕೊಳ್ಳಿ ಬೇರೆ ಅಗ್ನಿ ಬೇರೆ, ಕಿಡಿ ಬೇರೆ ಅಗ್ನಿ ಬೇರೆ. ಅದೇ ರೀತಿನೇ ನಾವು ಬೇರೆ, ಒಳಗಿರೋ ಪರಮಾತ್ಮ ಬೇರೆ. ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನ ಜೀವಸನ್ನಿತ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮಸನ್ನಿತ. ಈ ಭೌತಿಕವಾದ ಇಂದ್ರಿಯ ಅಂತಃಕರಣಗಳು ಪ್ರಧಾನ ಜೀವ ಎಲ್ಲರಿಂದ ಹೇಗೆ ಜೀವ ಬೇರೆಯೋ ಪರಮಾತ್ಮನ ಕೂಡ ಹಾಗೆ ಬೇರೆ ಒಳ್ಳೆ ದ್ವೈತ ಹೇಳ್ತಕ್ಕಂಥ ಭಾಗ ಇದೆ. ಜೀವೇಶ್ವರೈಕ್ಯಕ್ಕೆ ಶಾಂತಿ ಇಲ್ಲ. ಸರ್ವಭೂತೇಶು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷೇತ ಅನನ್ಯ ಭಾವೇನ ಭೂತೇಶು ಚ ತದಾತ್ಮಕ. ಸರ್ವಭೂತೇಶು ಚಾತ್ಮಾನ, ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮನ ಕಾಣಬೇಕು. ಸರ್ವಭೂತಾನಿ ಚಾತ್ಮನಿ, ಎಲ್ಲ ಪ್ರಾಣಿಗಳನ್ನು ಪರಮಾತ್ಮನಲ್ಲಿ ಕಾಣಬೇಕು ಮತ್ತು ಪರಮಾತ್ಮನ ಕೈಯೊಳಗೆ ಎಲ್ಲ ಪ್ರಾಣಿಗಳೇ ತಿಳ್ಕೋಬೇಕು. ಈಕ್ಷೇತ ಅನನ್ಯ ಭಾವೇನ, ಇನ್ಯಾರಲ್ಲೂ ಯಾರ ದಿನದಲ್ಲೂ ಇವೆಲ್ಲ ಇಲ್ಲ, ದೇವರ ದಿನದಲ್ಲೇ ಇವೆ. ಅದಕ್ಕೆ ಅನನ್ಯ ಭಾವ, ಅನನ್ಯ ಚಿಂತೆಯಂತೋ ಮಾಮಿದ್ದಾರೆ. ಭೂತೇಶು ಚ ತದಾತ್ಮಕಾಂ, ಎಲ್ಲ ಪ್ರಾಣಿಗಳು ಕೂಡ ಪರಮಾತ್ಮ ಸ್ವಾಮಿಕ ಆಗಿವೆ ತಿಳ್ಕೋರು. ಸ್ವಯೋನಿಷು ಅದು ಇನ್ನೊಂದರ್ಥ. ಅನನ್ಯ ಭಾವ ಅಂದರೆ ಎಲ್ಲ ಎಷ್ಟೇ ಜನಗಳಲ್ಲಿ ಎಷ್ಟೇ ವಸ್ತುಗಳಲ್ಲಿ ಪರಮಾತ್ಮ ಇದ್ದರೂ ಕೂಡ ಆ ರೂಪರೂಪಗಳಿಗೆ ಭೇದ ಇಲ್ಲ. ಅನನ್ಯ ಭಾವೇನ ತದ್ರೂಪಾನ ಅಭೇದೇನ ನಿಂದಿರಿಕೆ ಅನನ್ಯ ಭಾವ. ಸ್ವಯೋನಿಷು ಯಥಾ ಜ್ಯೋತಿ ಏಕಂ ನಾನಾ ಪ್ರತೀಯತೆ ಯೋನೀನಾಂ ಗುಣ ವೈಷಮ್ಯ ತಥಾತ್ಮ ಪ್ರಕೃತೌ ಸ್ಥಿತ. ಅಗ್ನಿ ಇದೆ, ಈಗ ಇವ ಗ್ಯಾಸಲ್ಲಿ ಅಗ್ನಿ ಇದೆ, ಹೀಟರ್ನಲ್ಲಿ ಅಗ್ನಿ ಇದೆ, ಆಮೇಲೆ ಯುದ್ಧದಲ್ಲಿ ಅಗ್ನಿ ಇದೆ, ಕಟ್ಟಿಗೆಯಲ್ಲಿ ಅಗ್ನಿ ಇದೆ. ಬಟ್ ಅಗ್ನಿ ಮಾತ್ರ ಏನದು ಒಂದೇ. ಆದರೆ ಹೇಳ್ಬೇಕಾದ್ರೆ ಹೇಳ್ತೇವೆ ನಾವು ಈ ಅಗ್ನಿ ಆ ಅಗ್ನಿ ಅಂತ ಹೇಳ್ತೇವೆ. ಅದೇ ರೀತಿ ದೇವರು ಎಲ್ಲ ಕಡೆ ಇದ್ರೂ ದೇವರು ಒಬ್ಬನೇನೆ, ದೇವರು ಒಬ್ಬನೇನೆ. ಆದರೆ ಆಯಾ ಅಧಿಷ್ಠಾನ ನಿಮಿತ್ತವಾಗಿ ನಾವು ವ್ಯವಹಾರ ಮಾಡ್ತೇವೆ ಹೊರತು ದೇವರ ರೂಪರೂಪಗಳಿಗೆ ಭೇದ ಇಲ್ಲ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿ ದೇವೀಂ ತದಸ ಅಸ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಸ್ವರೂಪೇಣ ಅವತಿಷ್ಠತೆ. ಇಷ್ಟೆಲ್ಲ ತಿಳ್ಕೊಂಡಾಗ ಪ್ರಕೃತಿ ಪರಾಭಾವ್ಯ, ಈ ಪ್ರಕೃತಿಯನ್ನು ಮೇಲೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಜೀವ ಅದರಿಂದ ಬಿಡುಗಡೆ ಕಾಣುತ್ತೆ. ಸರ್ವಭೂತಸ್ಥ ವಿಶೇಷಂ ಏತಾರಂ ಪ್ರಕೃತೇರಪಿ ಅವಿಶೇಷಂ ಸದೈವೈಕಂ ಚಿಂತೆಯನ್ ವಿಪ್ರಮುಚ್ಯತೆ ಇತಿ ಚ. ಅದು ತಾತ್ಪರ್ಯ. ಸರ್ವಭೂತಸ್ಥ ವಿಶೇಷಂ, ಎಲ್ಲ ಪ್ರಾಣಿಗಳ ಒಳಗಿರತಕ್ಕಂತಹ ವಿಶೇಷಂ, ಈಶರಿಗೂ ಈಶನಾದ ಶ್ರೀಹರಿಯನ್ನ, ಏತಾರಂ ಪ್ರಕೃತೇರಪಿ ಪ್ರಕೃತಿಯನ್ನು ಮೀರಿಸಿರತಕ್ಕಂತಹ ಶ್ರೀಹರಿಯನ್ನ, ಅವಿಶೇಷಂ ಸದೈವೈಕಂ ರೂಪರೂಪಗಳಲ್ಲಿ ಅಭೇದ ಹೊಂದಿರತಕ್ಕಂಥ ಪರಮಾತ್ಮನನ್ನ ಚಿಂತೆಯನ್ನು ಸದಾ ಧ್ಯಾನ ಮಾಡ್ತಿದ್ರೆ ವಿಪ್ರಮುಚ್ಯತೆ ಸಂಸಾರದ ಬಿಡುಗಡೆ ಹೊಂದುತ್ತಾನೆ ಅಂತ ಪರಿಸುತ್ತೆ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣಃ ವೈತಸ್ಯಂ ವ್ಯಭಿಚಾರಂಚ ನಿದ್ರಾಂತೇಯಸ್ಯ ಅನುಚಿಂತಯೇ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ಏಕೋನತ್ರಿಂಶೋಧ್ಯಾಯ. ಅದು ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಿ ಆತ್ಮ ವ್ಯಭಿಚಾರಿಣಃ. ದೇವರನ್ನು ತಿಳ್ಕೊಳ್ಬೇಕು, ದೇವರಿದ್ದರೆ ಕೆಲಸ ಆಗುತ್ತೆ, ಇಲ್ಲದವರೆ ಕೆಲಸ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಪರಮಾತ್ಮ ಎಲ್ಲ ಕಡೆಗೆ ಕಾಣುತ್ತೆ. ನಮಗೆ ಇದ್ದರೆ ಆಗುತ್ತೆ, ಇಲ್ಲದವ್ರು ಇಲ್ಲ ಅಂತ ಅರ್ಥ ಆದಮೇಲೆ ಎಲ್ಲ ಕಡೆ ಅರ್ಥ ಆಗುತ್ತೆ. ಅವರು ಬೇಕು, ಇವ್ರು ಬೇಕು ಅಂತ ಅರ್ಥ ಆಗುತ್ತೆ, ದೇವರು ಬೇಕು ಅಂತ ಹಾಗೆ ಅರ್ಥ ಆಗುತ್ತೆ. ಏನ ದಿನ ತೊಗೊಂಡು ಕೆಲಸಿ ದೇವರಿಂದ ಹೋದರೆ ಹುಲ್ಲು ಕಟ್ಟಿ ಒಳಗಾಗೋದಿಲ್ಲ. ಇವತ್ತು ನಮ್ಮಲ್ಲೆಲ್ಲ ವ್ಯಾಪಾರ ನಡೆದಿದೆ ಅಂದರೆ ದೇವರು ಮಾಡಿಸ್ತಿದ್ದಾನೆ. ಸರಳವಾದ ಉತ್ತರ. ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೇಯಸ್ಯ ಅನುಚಿಂತಯೇ. ವೈತಥ್ಯಂ ವ್ಯಭಿಚಾರಂಚ, ಪರಮಾತ್ಮನಲ್ಲೇನಿಲ್ಲ ವೈತಥ್ಯ ಇಲ್ಲ, ವ್ಯಭಿಚಾರ ಇಲ್ಲ ಅಂತ ತಿಳ್ಕೊಳ್ಬೇಕು. ವೈತಥ್ಯ ಇಲ್ಲ ಅಂದ್ರೇನು? ನಿಷ್ಪ್ರಯೋಜನತ್ವ ಇಲ್ಲ. ಪರಮಾತ್ಮ ಯಾವುದನ್ನು ಸ್ವಂತ ಪ್ರಯೋಜನಕ್ಕೋಸ್ಕರ ಮಾಡೋದಿಲ್ಲ, ನಮ್ಮ ಪ್ರಯೋಜನಕ್ಕೋಸ್ಕರ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಸರ್ವ ತದ್ದೇಶ ಕಾಲಯೋ ಅಸಾರತ್ವ ಅನುಚಿಂತೆಯೇ ವಿಭಿಚ. ಸರ್ವ ತದ್ದೇಶ ಕಾಲಯೋ ಅಸಾರತ್ವ, ಎಲ್ಲ ದೇಶ ಕಾಲಗಳಲ್ಲ ಅಸಾರ, ಪರಮಾತ್ಮ ಮಾತ್ರ ಇದ್ದಾನೆ ಅಂತ ಹೇಳಿ ವಿಭಿಚಾರ್ಯ ಪ್ರಪಂಚದ ನಿದ್ರಾಂತೆ ಬ್ರಾಹ್ಮೇ ಮೂರ್ತೆ ಉತ್ಥಾಯ. ಧ್ಯಾನ ಮಾಡಕ್ಕೆ ಶ್ರೇಷ್ಠವಾದ ಕಾಲ ಯಾವುದು ಅಂದರೆ ನಿದ್ರಾಂತೆ. ಬೆಳಿಗ್ಗೆ ತಕ್ಷಣ ತೃಪ್ತಾ ವಿಷ್ಣು ಸಮುತ್ಥಾಯ, ಬೆಳಿಗ್ಗೆ ತಕ್ಷಣ ದೇವರು ಧ್ಯಾನ ಮಾಡಬೇಕು ಅಂತ ಹೇಳಿ ಧ್ಯಾನದ ಪ್ರಕ್ರಿಯೆ ಹೇಳ್ತಾರೆ. ದೇವಹೂತಿ ಉವಾಚ ದಕ್ಷಿಣ ಮಹಾದಾದೀನ ಪ್ರಕೃತಿ ಪುರುಷಸ್ಯ ಚ ಸ್ವರೂಪಂ ರಕ್ಷತೆ ಮೀಶಾಂ ಏನ ತತ್ ಪರಮಾರ್ಥಿಕಂ ಯಥ ಸಾಂಖ್ಯೇಶು ಕಥಿತಂ ಎನ್ಮೂಲಂ ತತ್ ಪ್ರಚಕ್ಷತೆ ಭಕ್ತಿಯೋಗಸ್ಯ ಮೇ ಮಾರ್ಗಂ ರೂಢಿ ವಿಸ್ತರಶ ಪ್ರಭೋ. ದೇವಹೂತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನೇಕ ಸತ್ಯ ಭಕ್ತಿ ಭಕ್ತಿ ಅಂತ ಹೇಳಿದ್ರಿಂದ ಈ ಭಕ್ತಿಯ ಸ್ವರೂಪ ಏನು, ಭಕ್ತಿ ಹೇಗೆ ಬರಬೇಕು ಮೊದಲಾದ ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾರೆ. ಪರಮಾತ್ಮ ಶುರು ಮಾಡ್ತಾರೆ. ವಿರಾಗೋ ಏನ ಪುರುಷೋ ಭಗವಾನ್ ಸರ್ವತೋ ಭವೇ ಆಚಕ್ಷ ಜೀವಲೋಕಸ್ಯ ವಿವಿಧ ಸಂಸ್ಕೃತಯಸ್ತರ. ಈಗಲೇನೆ ಮುಕ್ತಿ ಸ್ವರೂಪ, ಭಕ್ತಿ ಸ್ವರೂಪ, ಮುಂದೆ ಗರ್ಭದಲ್ಲಿ ಜೀವ ಪ್ರವೇಶ ಮಾಡೋದು, ಅಲ್ಲಿರೋದು ಹುಟ್ಟೋದು ಎಲ್ಲ ಮುಂದೆ ವರ್ಣನೆ ಮಾಡ್ತಾ ಶುರು ಮಾಡ್ತಾರೆ. ಅದಿಷ್ಟು ಇದ್ರ ಭಾಗ. ಭಕ್ತಿಯೆಲ್ಲ ಇಂಪಾರ್ಟೆನ್ಸ್ ಗೊತ್ತಾದ ಮೇಲೆ ವೈರಾಗ್ಯದ ಕಾನ್ಸೆಪ್ಟ್ ಇದ್ದರೆ ಭಕ್ತಿ ಅರ್ಥ ಆಗುತ್ತೆ ಅಂತ ಹೇಳಿ ವೈರಾಗ್ಯ ವರ್ಣನೆ ಮಾಡ್ತಾರೆ. ಅದು ನಾಳೆ ಮುಂದೆ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಪರಾಮೃತಿಯವರು ಇದಕ್ಕೆ ಮಡಕೇಡಕ್ಕೆ ಹೋಗಿ ಮಂತ್ರಾಟ ಪ್ರಸಾದ ಬಂದಿದ್ದಾರೆ, ಅದು ಇಸ್ಕೊಂಡು ಹೋಗಬೇಕು. ಆನಂದ ಸಿದ್ಧಾಂತ ವೇದಾಂತ ಅರಣ್ಯ ಭಾವ